ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲ ವಪುಷೇ ನಮೋ ಅಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈ ಸುವಾಕ್ಯೈಃ ಅಶ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಆಯ್ತು, ಈಗ ಅತ್ರೋಚ್ಯತೆ. ಈಗ ವೇದ ಒಪ್ಪಿದವರಲ್ಲೂ ಕೂಡ ಏನೇನು ಅಂತ ಲಿಸ್ಟ್ ಮಾಡಿದ್ರು. ವೇದ ಒಪ್ಪಿದ್ರು ಕೂಡ ಏನೇನಿಲ್ಲ, ವೇದ ತಥಾ ಹಿ ವೇದ ಪ್ರಾಮಾಣ್ಯಮೇವ ಅನಂಗೀಕುರ್ವಾಣಾಃ ಕೇಚಿತ್ ಈಶ್ವರ ಏವ ನಾಸ್ತಿ ಇತಿ ಪ್ರತಿಪನ್ನಾಹ. ಎಲ್ಲ ಸಮಪ್ ಮಾಡ್ತಾರೆ ವೇದ ಎಷ್ಟು ಜನ ವಾದಿಗಳಿದ್ದಾರೆ ಎಂಬುದನ್ನು ಆ ಸಂಗ್ರಹವಾಗಿ ಅಷ್ಟು ಆಪ್ತಾಗಿ ಹೇಳ್ತಾರೆ. ಅಪರೇತು ತದಂಗೀಕೃತ್ಯಾಪಿ ತದ್ವಾಚಿನಾಂ ಪದಾನಾಂ ಜೀವಾದಿ ವಿಷಯತಾಂ ವ್ಯಾಕುರ್ವಂತಹ ತದಭಾವಮಾಸ್ಥಿತಾ. ಇನ್ನೂ ಕೆಲವರು ವೇದಗಳನ್ನು ಒಪ್ಪಿದರು, ದೇವರನ್ನು ಒಪ್ಪಿದರು, ಆದರೆ ಆ ವೇದದ ಪದಗಳೆಲ್ಲ ಏನವು ವೇದ ಒಪ್ಪಿದರೂ ಕೂಡ ಅವೆಲ್ಲ ಜೀವರ ಬಗ್ಗೆ ಹೇಳ್ತಾ ಇದೆ, ದೇವರ ಬಗ್ಗೆ ಹೇಳೋದಿಲ್ಲ ಅಂತ ಹೇಳಿಬಿಟ್ರು. ಅನ್ನೇತು ಪುನರಸ್ತಿ ಈಶ್ವರ ಹಾಕಿಂತು ಪರಮಾರ್ಥದೋ ನಿರ್ಗುಣಯೇವೇತಿ ಸಂಕೀರ್ಣಂತ. ದೇವರಿದ್ದಾನೆ ಆದರೆ ಅವನು ಗುಣಹೀನ ಅಂತ ತಿಳಿದುಕೊಂಡ್ಬಿಟ್ರು. ಏಕೇತು ಸಗುಣೋಪಿ ನ ಜಗತಃ ಕಾರಣಮಪಿ ತತ್ತು ಉದಾಸೀನ ಇವ ಇತ್ಯಾತಿಷ್ಠಂತೆ. ಕೆಲವರು ದೇವರಿದ್ದಾನೆ ಅವನು ಸಗುಣನೇ, ಆದರೆ ಜಗತ್ತಿಗೆ ಮುಖ್ಯ ಕಾರಣನಲ್ಲ, ಉದಾಸೀನ ಅವನು ಅಂತ ಅವ್ರು ಹೇಳಿಬಿಟ್ರು. ಕೇಚಿತ್ ಕಾರಣವೆಪ್ಪಿ ಉಪಾದಾನತ್ವಮಿತ್ಯಭ್ಯುಪಯಂತಿ. ಕೆಲವರು ಕಾರಣತ್ವ ಒಪ್ಪಿದ್ರು ಕೂಡ ಉಪಾದಾನ ಕಾರಣ ಅಂತಲೂ ಒಪ್ಕೊಂಡ್ಬಿಟ್ರು. ನಿಮಿತ್ತ ಮಾತ್ರತ್ವೇಪಿ ಕತಿಪಯ ಗುಣಂ ಗುಣೇಭ್ಯೋ ಭಿನ್ನಮನ್ನೇ ಮನ್ಯಂತೆ. ಇನ್ನೂ ಕೆಲವರು ಪರಮಾತ್ಮ ನಿಮಿತ್ತ ಕಾರಣ ಹೌದು, ಉಪಾದಾನ ಕಾರಣ ಒಪ್ಪಿಕೊಂಡ್ರು, ಆದರೆ ಅನಂತ ಗುಣ ಅಂತ ಒಪ್ಕೊಳ್ಳಿ. ಕತಿಪಯ ಗುಣಂ ಅಷ್ಟೇ, ದೇವರಿಗೆ ಕೆಲವು ಗುಣ ಇದೆ ಅಂತ ಎಲ್ಲ ಗುಣ ಅಂತ ಹೇಳಲೇ ಇಲ್ಲ. ಮತ್ತು ಗುಣೇಭ್ಯೋ ಭಿನ್ನಂ, ಅವನು ಅವ್ರ ಗುಣಗಳಿಗೆಂದು ಹೇಳಿಬಿಟ್ರು, ಭೇದ ಹೇಳಿಬಿಟ್ರು, ಸ್ವಗತ ವಿವರ್ಜಿತ್ವ ಹೇಳಲೇ ಇಲ್ಲ. ಇದು ಇನ್ನೊಂದು ದೋಷ ಆಯಿತು. ಇತರೇತು ಭಿನ್ನಾಭಿನ್ನ ಉಪಗತವಂತಹ, ಇನ್ನೇ ಕೆಲವರು ದೇವರಿಗೂ ಅವನ ಗುಣಗಳಿಗೂ ಭೇದಾಭೇದವನ್ನು ಹೇಳಿಬಿಟ್ರು. ಕೇಚಿತ್ ವಿಗ್ರಹವಂತಂ, ಕೆರೆ ರೂಪ ಇದೆ ಅಂತ ಆಕಾರ ಇದೆ ಅಂತ ಹೇಳಿ ಇಲ್ಲ ಅಂತ ಹೇಳಿಬಿಟ್ರು. ಇತ್ತೇವಂ ಆದ್ಯಾಸು ಅನೇಕಾಸು ಪ್ರತಿಪತ್ತಿಷು, ಇದೆ ಅನೇಕ ರೀತಿಯಲ್ಲಿ ಒಟ್ಟು ವಿವಾದ ಇದೆ ಅರ್ಥ ಮಾಡ್ಕೋಬೇಕು. ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿ ನಾವು ಯಾವ ರೀತಿ ಬುದ್ಧಿ ಓಡ್ಬೋದು ಅಂದರೆ ಇಷ್ಟು ವೆರೈಟಿ ಇದೆ, ಅದೆಲ್ಲ ತೀರ್ಮಾನ ಮಾಡ್ಕೊಂಡು ಖಚಿತ ವೇದ ಅರ್ಥ ಮಾಡ್ಕೋರು ಏನು ಬೇಕಾಗ ಬ್ರಹ್ಮಸೂತ್ರ ಬೇಕೇ ಬೇಕು. ಆದ್ದರಿಂದ ಏನಲ್ಲ ಅದು ಸೆಕೆಂಡರಿ ಅಲ್ಲ. ವಿಪ್ರತಿಪತ್ತಿಷು ಸತೀಷು ತತ್ವಜ್ಞಾನ ಕರಣಾದಪಿ ವೇದಾತ್ ತದನು ತತ್ವ ಸದಪ ತದಪನೋದನ ದ್ವಾರೇಣ ವೇದೇತಿ ಕರ್ತವ್ಯತಾ ರೂಪ ಜಿಜ್ಞಾಸಾ ಕರ್ತವ್ಯ ಇತಿ. ಆದ್ದರಿಂದ ತತ್ವಜ್ಞಾನಕ್ಕೆ ಕಾರಣವಾದಂಥ ವೇದಗಳಿಗೆ ಅದು ಅರ್ಥ ಮಾಡ್ಕೋಬೇಕಾದ್ರೆ ಮುಖ್ಯಾರ್ಥ ತಿಳಿಬೇಕಾದ್ರೆ ಬ್ರಹ್ಮಸೂತ್ರಗಳ ಹೆಲ್ಪ್ ಬೇಕೇ ಬೇಕು. ಆದ್ದರಿಂದ ಬ್ರಹ್ಮಸೂತ್ರಗಳಿಗೆ ಸೆಕೆಂಡರಿ ಪ್ಲೇಸ್ ಸಿಗಲಿಲ್ಲ, ಪ್ರೈಮರಿ ಪ್ಲೇಸೇ ಬಂತು ಅಂತ ಅರ್ಥ. ತತ್ರ ತಾವತ್ ಬ್ರಹ್ಮಣೋ ಜಿಜ್ಞಾಸಾ ಬ್ರಹ್ಮ ಜಿಜ್ಞಾಸಾ ಇತಿ ಷಷ್ಠಿ ಸಮಾಸೋ ನ ಪುನರ್ಧರ್ಮಾಯ ಜಿಜ್ಞಾಸಾ ಇತಿವತ್ ಚತುರ್ಥಿ ಸಮಾಸ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬಂತು. ಇದೇನಂತ ಬಿಡಿಸಕ್ಕೆ ಬರುತ್ತೆ ಈಗ, ಧರ್ಮ ಜಿಜ್ಞಾಸ ಅಂತಿದೆ, ಧರ್ಮಾಯ ಜಿಜ್ಞಾಸ, ಧರ್ಮಾಚರಣೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ವೇದಾರ್ಥ ತಿಳ್ಕೋಬೇಕು ಅಂತ ಅಲ್ಲಿ ಹೊರಟಿರೋದು. ಧರ್ಮ ಅಲ್ಟಿಮೇಟ್ ಅಲ್ಲ, ಧರ್ಮ ಮಾಡೋದಕ್ಕೋಸ್ಕರ ವೇದಾರ್ಥ ತಿಳ್ಕೋಬೇಕಾಗಿದೆ. ಆ ರೀತಿ ಬಿಡಿಸ್ಬೇಕು ಅಂದರೆ ಆ ರೀತಿ ಬಿಡಿಸಬಾರದು, ಬ್ರಹ್ಮ ಷಷ್ಠಿ ಸಮಾಸನೇ ಬಿಡಿಸ್ಬೇಕು. ಷಷ್ಠಿ ಸಮಾಸ ಅಂದ್ರೆ ಏನು, ಅದು ಚತುರ್ಥಿ ಸಮಾಸ. ಬ್ರಹ್ಮಣೇ ಧರ್ಮಾಯ ಜಿಜ್ಞಾಸ ಅಂತ ಹೇಳಿದರೆ ಧರ್ಮಾಯ ಚತುರ್ಥಿ, ಆದರೆ ಇಲ್ಲಿ ಬ್ರಹ್ಮಣ ಜಿಜ್ಞಾಸ ಅಂತ ಬಿಡಿಸ್ಬೇಕು. ಬ್ರಹ್ಮಣ ಜಿಜ್ಞಾಸ ಅಂದರೆ ಷಷ್ಠಿ, ಅದಕ್ಕೆ ಹೇಳ್ತಾರೆ ಚಿತ್ ಷಷ್ಠಿ ಸಮಾಸೋ ನ ಪುನರ್ಧರ್ಮಾಯ ಜಿಜ್ಞಾಸೆ ಇತಿ ಚತುರ್ಥಿ ಸಮಾಸ. ತಾದರ್ಥ ಸಮಾಸೆ ಪ್ರಕೃತಿ ಗ್ರಹಣಂ ಕರ್ತವ್ಯಮಿತಿ ವಾರ್ತಿಕ ಕೃತ ಪ್ರಕೃತಿ ವಿಕಾರ ಭಾವೆಯೇವ ಚತುರ್ಥಿ ಸಮಾಸಸ್ಯ ನಿಯಮಿತತ್ವಾತ್. ಯಾವಾಗಲೂ ಕೂಡ ಚತುರ್ಥಿ ಸಮಾಸ ಅನ್ನೋದು ಒಂದು ಪ್ರಸಂಗದಲ್ಲಿ ಮಾತ್ರ ಅಪ್ಲೈ ಆಗುತ್ತೆ, ಆದರೆ ಇಲ್ಲಿ ಮಾತ್ರ ಏನಾಗಬೇಕು ಬೇರೆ ರೀತಿ ಆಗಬೇಕು. ತಾದರ್ಥ ಸಮಾಸೆ ಪ್ರಕೃತಿ ಗ್ರಹಣಂ ಕರ್ತವ್ಯಮಿತಿ ವಾರ್ತಿಕ ಕೃತ ಪ್ರಕೃತಿ ವಿಕಾರ ಭಾವೆಯೇವ ಚತುರ್ಥಿ ಸಮಾಸಸ್ಯ ನಿಯಮಿತತ್ವ. ತಥೈವ ಉದಾಹರಣಂ ಯೂಪಾಯದಾರು ಯೂಪಾದಾರು ಇದೆ, ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಯೂಪಾಯದಾರು ಯೂಪದಾರು ಅಂತ ಪದ ಇದೆ, ಯೂಪದಾರು ಅಂತ ಒಂದು ಪದ. ಏನು ಯೂಪದಾರು ಅಂದ್ರೆ ಏನು, ಯೂಪಾಯದಾರು ಯೂಪ ಅಂದ್ರೆ ಒಂದು ಸ್ತಂಭ, ಅದಕ್ಕೆ ಬೇಕಾಗಿದೆ ಸೌದೆ ಕೇಳ್ತಾನೆ. ಒಲೆ ಹೊರಲಿಕ್ಕೂ ಸೌದೆ ಬೇಕು, ಕಂಬ ಮಾಡಲಿಕ್ಕೂ ಸೌದೆ ಬೇಕು, ಆ ವಿಗ್ರಹ ಕೆತ್ತಲಕ್ಕೂ ಸೌದೆ ಬೇಕು. ಕಾರ್ಪೆಂಟರ್ ಏನು ಮಾಡ್ತಾನೆ ಹೋದಾಗ, ಶಿಲ್ಪಿ ತನ್ನ ಪರ್ಪಸ್ ನೋಡಿ ಸೆಲೆಕ್ಟ್ ಮಾಡ್ತಾನೆ. ಅದಕ್ಕೋಸ್ಕರ ಯೂಪದಾರು, ಅದಕ್ಕೆ ಫ್ಯೂಯಲ್ ಕೊಡಬೇಕು. ಈಗ ಟೀ ಕುಡ್ತಂದು ಯಾರು ಹೊರಗೆ ಹಾಕೋದಿಲ್ಲ, ಟೀ ಕೊಡ್ ಕಂದದ ಕಡು ಕಡೆ ಅಡುಗೆ ಮಾಡಬೇಕು ಯಾರು ಕೇಳೋದಿಲ್ಲ, ಅದು ಒಳ್ಳೆ ಮಂಟಪ ಮಾಡೋಕೆ ಗಂಧದ ಕೊಡು ಅಂತ ಕೇಳ್ತಾ. ಅದು ಮಂಟಪಕ್ಕೋಸ್ಕರ, ಅಲ್ಲಿ ಚತುರ್ಥಿ ಬೇಕಾಗ್ತದೆ, ಮಂಟಪಕ್ಕೋಸ್ಕರ ಚತುರ್ಥಿ, ಅಡುಗೆಗೋಸ್ಕರ ಚತುರ್ಥಿ. ಯೂಪದಾರ ಅಂತ ಹೇಳಿ ಯೂಪಾಯದಾರು ಅಂತಿದೆ. ಸೊ ಅಥಾತೋ ಧರ್ಮ ಜಿಜ್ಞಾಸ ಅಂತ ಹೇಳಬೇಕಾದ್ರೆ ಧರ್ಮಾಯ ಜಿಜ್ಞಾಸ, ಜಿಜ್ಞಾಸ ಪರ್ಪಸ್ ಏನು, ಧರ್ಮ, ಅದು ಸರಿ ಹೋಯ್ತು ಅಲ್ಲಿ. ಅದು ಆ ಕೇಸ್ ಲಿಮಿಟ್ ಆಯ್ತದೆ, ಯಾವುದಕ್ಕೆ ಚತುರ್ಥಿ ಸಮಾಸ. ಇದು ಹಾಗಲ್ಲ, ಪ್ರಕೃತಿ ವಿಕಾರ ಭಾವರಹಿತು ಚ ಅಶ್ವಘಾಸಾದಿಷು ಅಶ್ವಘಾಸಾದಯ ಷಷ್ಠಿ ಸಮಾಸಃ ಭವಂತಿ ಇತಿ ಪ್ರತಿಹಿತ. ಇನ್ನೂ ಕೆಲವಿದೆ. ಈಗ ಪ್ರಕೃತಿ ವಿಕಾರ, ಪ್ರಕೃತಿ ಎಂಬುದು ಯೂಪ, ಅದ್ರ ವಿಕಾರ ದಾರ, ಅದು ಯೂಪ ಎಂಬುದು ಅದ್ರ ವಿಕಾರ. ದಾರೋ ಅಂದರೆ ಸೌದೆ, ಗೊತ್ತಾಯ್ತಾ? ದಾರೋ ಅಂದರೆ ಸೌದೆ, ಯೂಪ ಎಂಬುದೇನೋ ಕಂಬ. ಈ ಪ್ರಕೃತಿ ಭಾವ, ಪ್ರಕೃತಿ ವಿಕಾರ ಆಗ್ಬೇಕಲ್ಲಿ ಅಂದ್ರೆ ಕಟ್ಟಿಗೆನೇ ಏನಾದ್ರು ಚೇಂಜ್ ಆಗುತ್ತೆ, ಕಂಬ ಆಗಿಬಿಡುತ್ತೆ, ಗೊತ್ತಾಯ್ತಾ? ಅದು ಪ್ರಕೃತಿ ವಿಕಾರ ಆಗ್ತಕ್ಕಂಥ ಪ್ರಸಂಗ. ಅಲ್ಲಿ ಏನಂತ ಮಾಡ್ಬೇಕು, ಯಾವಾಗಲೂ ಚತುರ್ಥಿ ಸಮಾಸ ಮಾಡಬೇಕು. ಇದು ಅಂತ ಕೇಸ್ ಅಲ್ಲ ಇದು. ಅದಕ್ಕೋಸ್ಕರ ಏನು ಮಾಡಬೇಕು, ಷಷ್ಠಿ ಸಮಾಸ ಮಾಡಬೇಕು. ಇನ್ನೂ ಕೆಲವು ಕೇಸ್ ಇದೆ. ಅಶ್ವಘಾಸ ಅಂತಿದೆ, ಅಶ್ವಘಾಸ ಅಶ್ವಘಾಸಾದಿಷು ಅಶ್ವಘಾಸಾದಯ ಷಷ್ಠಿ ಸಮಾಸ ಭವಂತಿ ಇತಿ ಪ್ರವೀತಂ. ಅಶ್ವಘಾಸ ಅಂದ್ರೆ ಏನು, ಕುದುರೆಗೋಸ್ಕರ ಮೇವು, ಕುದುರೆ ಮೇವು, ಕುದುರೆ ಮೇವು ಅಂತ ಹೇಳ್ತಾರೆ. ಕುದುರೆ ಮೇವು ಅಂದ್ರೆ ಏನು, ಕುದುರೆ ತಿಂತಕ್ಕಂಥ ಮೇವು. ಮೇವು ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ, ಕುದುರೆಯಾಗಿ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಇಲ್ಲಿ ಸೌದೆ ಏನಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಕಂಬ ಆಗಿಬಿಡ. ಸಾಲಿ ಷಷ್ಠಿ ಸಮಾಸ ಮಾಡಬೇಕು. ಅಶ್ವಸ್ಯ ಘಾಸ ಅಂತ ಮಾಡಬೇಕೆ ಹೊರತು ಅಶ್ವಾಯ ಘಾಸ ಅಲ್ಲ. ಅಶ್ವಸ್ಯ ಕುದುರೆ ಹುಲ್ಲು, ಕುದುರೆ ತಿಂತಕ್ಕಂಥ ಹುಲ್ಲು ಅಂತ, ಕುದುರೆ ತಿಂತಕ್ಕಂಥ ಹುಲ್ಲು. ಮಂಟಪದ ಕಟ್ಟಿಗೆ, ಮಂಟಪ ಮಾಡೋದಕ್ಕೋಸ್ಕರ ಕಟ್ಟಿಗೆ. ಏ ಭಾ ಚತುರ್ಥಿ, ಇಲ್ಲಿ ಷಷ್ಠಿ. ಅದೇ ರೀತಿ ಬ್ರಹ್ಮ ಜಿಜ್ಞಾಸ ಅಂಬುದು ಯಾವುದಕ್ಕೆ ಸೇರುತ್ತೆ? ಈಗ ಅಶ್ವಘಾಸಾದಿಗಳಂತೆ ಬ್ರಹ್ಮಣ ಜಿಜ್ಞಾಸ ಅಂತಾಗಬೇಕೆ ಹೊರತು ಬ್ರಹ್ಮಣೇ ಜಿಜ್ಞಾಸ ಅಂತಾಗಬಾರದು ಅಂತ ಹೇಳಿದರು. ನಚಾತ್ರ ಪ್ರಕೃತಿ ವಿಕಾರ ಭಾವೋ ಅಸ್ತಿ ಷಷ್ಠಿ ಸಮಾಸೇಪಿ ಕೇಚಿತ್ ಶೇಷೇ ಷಷ್ಠಿ ಇತಿ ಪ್ರತಿಪನ್ನಾಹ. ಒಂದು ಕೇಸ್ ಮುಗಿತೀಗ, ಎಷ್ಟು ಪ್ರಾಬ್ಲಮ್ ಇದೆ ಗೊತ್ತಾಗುತ್ತೆ. ಅಥಾತ್ ಹೆಸರು ನೋಡಿದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಸಿಂಪಲ್ ಪದ ಅದು. ಏನು ಬಂದು ಕ್ಷಣದಲ್ಲಿ ಅರ್ಥ ಆದಾಗುತ್ತೆ. ಆಮೇಲೆ ನೋಡಿದರೆ ಓಂ ಯಾಕೆ, ಅಥಯಾತಕ್ಕೆ, ಅಥಯಾತಕ್ಕೆ, ಬ್ರಹ್ಮ ಜಿಜ್ಞಾಸ ಯಾತಕ್ಕೆ ಎಲ್ಲ ಕೇಳ್ತೋದು ಏನಾಗುತ್ತಾಗ ದೊಡ್ಡದ ಬೆಳೆದು ಬಿಡುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಷಷ್ಠಿ ಸಮಾಸದಲ್ಲೂ ಕೂಡ ಎರಡಿದೆ ಮತ್ತೆ, ಏನಂತ ಕರ್ಮಣಿ ಷಷ್ಠಿ ಅಂತ ಒಂದು. ತತ್ರ ಕರ್ಮಣಿ ಷಷ್ಠಿ ಪರಿಗ್ರಹಾಯ ಜಿಜ್ಞಾಸ್ಯ ಇತ್ಯುಕ್ತಂ ಕೃತ್ಯಾನಾಂ ಕರ್ಮಣಿ ಸ್ಮರಣಾತ್ ಕೇಚಿತ್ ಕರ್ಮಣಿ ಇತಿ. ಕೆಲವು ಕರ್ಮಣಿ ಷಷ್ಠಿ ಅಂತ, ಕೆಲವು ಕರ್ತರಿ ಷಷ್ಠಿ ಅಂತ ಒಂದು, ಕರ್ಮಣಿ ಷಷ್ಠಿ ಅಂತ ಒಂದು, ಶೇಷೇ ಷಷ್ಠಿ ಅಂತ ಒಂದು. ಷಷ್ಠಿಯಲ್ಲಿ ಅನೇಕ ವೆರೈಟಿಗಳಿದೆ, ಗೊತ್ತಾಯ್ತಾ? ಆ ವೆರೈಟಿ ಯಾವುದು ಸೇರುತ್ತೆ ಅಂತ ಮುಂದಿನ ಪ್ರಶ್ನೆ. ಈಗ ಬ್ರಹ್ಮಣ ಜಿಜ್ಞಾಸ ಅಂತ ಬಿಡಿಸಿಬಿಟ್ವಿ, ಯಾವ ಥರ ಮಾಡ್ಕೋಬೇಕಿದನ? ಬ್ರಹ್ಮಣ ಕರ್ತರ ಮಾಡ್ಕೋಬೇಕೋ, ಕರ್ಮಣಿ ಮಾಡ್ಕೋಬೇಕೋ, ಶೇಷೆ ಮಾಡ್ಕೋಬೇಕೋ ಅಂತ ಕೇಳಿದರೆ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಕೃತ್ಯಾನಾಂ ಕರ್ಮಣಿ ಸ್ಮರಣ ಅನ್ಯಥಾ ಜಿಜ್ಞಾಸ ಜಿಜ್ಞಾಸ ಅಶ್ಚ ಇತಿ ವಾಕ್ಷತೆ. ಜಿಜ್ಞಾಸ ಖಲು ಕರ್ಮಾಪೇಕ್ಷಾ ವಿನಾ ಕರ್ಮಣ ನ ಜ್ಞಾತುಂ ಶಕ್ಯ ಅದು ಸಂಬಂಧಿನ ವಿನೇತಿ ಕರ್ಮಣ ಪ್ರಾಧಾನ್ಯ ತದೇವ ವಕ್ತವ್ಯಂ. ಸಂಬಂಧಿ ಸಾಮಾನ್ಯೋಕ್ತ ಅರ್ಥಾತ್ ಕರ್ಮಣಿ ಲಭ್ಯತೆ ಇತಿ ಚೇನ್ನ ಸಾಕ್ಷಾತ್ ಪ್ರತೀತ ಪರಿತ್ಯಾಗೇನ ಅರ್ಥಲಭ್ಯ ಸ್ವೀಕಾರಸ್ಯ ವೈಯರ್ಥ್ಯ ಏವಂ ಸತಿ ಲಕ್ಷಣಾದಿ ಜಿಜ್ಞಾಸಾಪಿ ಪ್ರತಿಜ್ಞಾತಾ ಸ್ಯಾದಿತಿ ಚೇನ್ನ ತಸ್ಯಾಹ ವಿನಾ ಅಪಿ ಅಭಿಧಾನೇನ ಲಾಭ ನಹಿ ಲಕ್ಷಣಾದಿ ಜಿಜ್ಞಾಸಾಮಂತರೇಣ ಬ್ರಹ್ಮ ಜಿಜ್ಞಾಸ ಅಸ್ತಿ ಅನ್ಯಥ ಅನೇಕ ವಿಷಯತ್ವೇನ ಶಾಸ್ತ್ರಭೇದ ಪ್ರಸಂಗ ನಿರ್ವಿಷಯತಾ ಶಂಕಾಪನೋದಾರ್ಥಂ ಪ್ರಯುಕ್ತಂ ಪದಮಿದಂ ಕರ್ಮಾಭಿಧಾಯೇವ ಉಪಯುಕ್ತಂ ತದ್ವಿಜಿಜ್ಞಾಸತ್ವ ಇತ್ಯಾದಿ ನೃತ್ಯರ್ಥಾನುಗತ ನೃತ್ಯರ್ಥಾನುಗತಂ ಚೈವಂ ಸತಿ ಸೂತ್ರಾತ್ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಕರ್ಮಣಿ ಷಷ್ಠಿ ಆಗಬೇಕು, ಕರ್ಮಣಿ ಷಷ್ಠಿ ಅಂದ್ರೆ ಏನು, ಬ್ರಹ್ಮಣ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ, ಬ್ರಹ್ಮಣ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಅಂದ್ರೆ ಅರ್ಥ ಏನು ಅಂದ್ರೆ, ಬ್ರಹ್ಮ ಕರ್ಮ ಆಗಬೇಕು ಅಂದ್ರೆ ಏನರ್ಥ, ಬ್ರಹ್ಮನನ್ನು ಕುರಿತ ಜಿಜ್ಞಾಸೆ ಅಂತ. ಕರ್ಮ ಅಂದ್ರೆ ಅನ್ನು ಅಂದ್ರೆ ಬಂದ್ರೆ ಕರ್ಮ, ಗೊತ್ತಾಯ್ತು? ಕರ್ತರಿ ಅಂದ್ರೆ ಬ್ರಹ್ಮನು ಅಂತ ಹೇಳಿದ್ರೆ ಕರ್ತರಿ, ಬ್ರಹ್ಮನನ್ನು ಅಂದ್ರೆ ಕರ್ಮಣಿ, ಬ್ರಹ್ಮನನ್ನು ಕುರಿತಾದ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ. ಸೊ ಮಾಡ್ತಿರೋದೇನು, ನಾವೀಗ ದೇವರನ್ನು ಕುರಿತಾದ ಜಿಜ್ಞಾಸೆ ಅಷ್ಟೇ ಹೊರತು ದೇವರೇ ಆಗುವ ಜಿಜ್ಞಾಸೆ ಅಲ್ಲ, ದೇವರನ್ನು ಕುರಿತಾದ ಜಿಜ್ಞಾಸೆ. ಅದಕ್ಕೇನಂತ ಕರೀತಾರೆ, ಕರ್ಮಣಿ ಷಷ್ಠಿ ಅಂತ ಕರೀತಾರೆ. ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ತತ್ರ ಕರ್ಮಣಿ ಷಷ್ಠಿ ಪರಿಗ್ರಹಾಯ ಜಿಜ್ಞಾಸ್ಯ ಇತ್ಯುಕ್ತಂ. ಜಿಜ್ಞಾಸ್ಯ ಅಂತ ಹೇಳಿದ ಮೇಲೆ ವಿಷ್ಣುರೇವ ವಿಜಿಜ್ಞಾಸ್ಯ ಇತ್ಯಾದಿ ಪದದಲ್ಲಿ ಜಿಜ್ಞಾಸಿಸಲ್ಪಡಬೇಕಾದವನು ಅಂತ ಹೇಳಿದಾಗ ಅವನ ಆಬ್ಜೆಕ್ಟ್ ಆಫ್ ಏನಾದ, ಆಬ್ಜೆಕ್ಟ್ ಆಫ್ ಜಿಜ್ಞಾಸ ಸ್ವ ಕರ್ಮಣಿ ಅಂತಾಯಿತು. ಕೃತ್ಯಾನಾಂ ಕರ್ಮಣಿ ಸ್ಮರಣ ಅನ್ಯಥ ಜಿಜ್ಞಾಸ ಅಸ್ಯ ಇತಿ ಅವಕ್ಷತ್. ಜಿಜ್ಞಾಸ ಖಲು ಕರ್ಮಾಪೇಕ್ಷಾ ವಿನಾ ಕರ್ಮಣ ನ ಜ್ಞಾತುಂ ಶಕ್ಯ ನತು ಸಂಬಂಧಿನ ವಿನಾ ಇತಿ ಕರ್ಮಣ ಪ್ರಾಧಾನ್ಯ ತದೇವ ವಕ್ತವ್ಯ. ಜಿಜ್ಞಾಸ ಅನ್ನೋದೇನು, ತಿಳಿಯುವ ಬಯಕೆ ಅಂದ ತಕ್ಷಣ ಯಾವುದ್ರ ಬಗ್ಗೆ ಅಂತ ಬರುತ್ತೆ. ಕರ್ಮಾಪೇಕ್ಷಾ ಅಂದ್ರೆ ಏನೋ, ಅದನ್ನು ಪೆಡಿಕೇಟ್ ಬೇಕು, ಅದಕ್ಕೆ ಕತ್ತರಿಸ್ತಾನೆ ಏನನ್ನು. ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ಎಂದು ಪದ ಇರುತ್ತೆ. ಟ್ರಾನ್ಸಿಟಿವ್ ವರ್ಬ್ ಉಪಯೋಗಿಸ್ತಾ ಏನು ಮಾಡ್ಬೇಕು, ಅದಕ್ಕೆ ಕರ್ಮಪದ ತೋರಿಸ್ಬೇಕು ಅಂತ. ಮತ್ತೆ ರಾಮ ಕಿರ್ಡ್ ಅರ್ಥ ಆಗಲ್ಲ. ಒಂದು ಏನಾಗಬೇಕು ಅದಕ್ಕೆ, ಈಗ ಸನ್ ಶೈನ್ಸ್ ಮತ್ತೇನು ಬೇಕಿಲ್ಲ ಅದಕ್ಕೆ. ಸನ್ ಶೈನ್ಸ್ ಅಂದ್ರೆ ಏನು, ಏನು ಅಂತ ಹೇಳಬೇಕಾಗಿಲ್ಲ, ಶೈನ್ಸ್ ಅಷ್ಟೇ. ಅದಕ್ಕೆ ಬರ್ಬಿಲ್ದ ಪ್ರೆಡಿಕೇಟ್ ಬೇಕಿಲ್ಲ ಅದಕ್ಕೆ. ಆಬ್ಜೆಕ್ಟ್ ಬೇಕಿಲ್ಲ, ಬರೀ ಶೈನ್ಸ್ ಅಂದ್ಬಿಡ್ಬೋದು. ಆದ್ರೆ ಕಿಲ್ಡ್ ಅಂತ ಅಷ್ಟೇ ಏನಾಗುತ್ತೆ, ಅಲ್ಲಿಗೆ ಯಾರನ್ನು ಕೊಂದಿದ ಪ್ರಶ್ನೆ ಬರುತ್ತೆ. ಅದು ಕರ್ಮಣಿ ಅಂತ ಕರೀತಾರೆ. ಜಿಜ್ಞಾಸ ಅನ್ನೋ ಪದ ಎಂಥದ್ದು ಅಂದ್ರೆ ಚರ್ಚೆ ಮಾಡ್ತಾನೆ ಯಾವ ವಿಷಯ ಅಂತ ಬರೋದ್ರಿಂದ ಕರ್ಮನೇ ಬೇಕು. ಸಂಬಂಧಿ ನಮ್ಮೇನೈತಿ ಕರ್ಮಣ ಪ್ರಾಧಾನ್ಯ ತದೇವ ವಕ್ತವ್ಯ. ಕರ್ಮಣ ಸಂಬಂಧಿ ಸಾಮಾನ್ಯೋಕ್ತ. ಸೊ ಜಿಜ್ಞಾಸೆ ವಿಷಯ ಯಾರು ಅಂತ ಕೇಳಿದ್ರೆ ಬ್ರಹ್ಮ. ಅವನು ಪ್ರಧಾನ, ಹೇಗೆ ಜಿಜ್ಞಾಸೆಗೆ ಪ್ರಧಾನ. ಸಂಬಂಧಿ ಸಾಮಾನ್ಯ ಉಕ್ತವು ಅರ್ಥಾತ್ ಕರ್ಮಣಿ ಕರ್ಮ ಅಪಿ ಲಭ್ಯತೆ ಐತಿ ಚೇನ್ನ. ಹಾಗೆ ಹೇಳಿದ ಅಲ್ರಿ, ಸಂಬಂಧ ಷಷ್ಠಿ ಅಂತ ಒಂದಿದೆ, ಅದನ್ನ ಇಟ್ಕೊಂಡ್ಬಿಡೋಣ. ಅದನ್ನ ಇಟ್ಕೊಂಡ್ಬಿಟ್ಟು ಸಂಬಂಧಿ ಸಾಮಾನ್ಯದೊಳಗೆ ಕರ್ಮ ಸೇರಿಸ್ಕೊಂಬೋಣ ಅಂತ ಕೇಳಿದರೆ ಅದು ಬೇಕಿಲ್ಲ. ಸಾಕ್ಷಾತ್ ಪ್ರತೀತ ಪರಿತ್ಯಾಗಿನ ಅರ್ಥಲಭ್ಯ ಸ್ವೀಕಾರಸ್ಯ ವೈಯರ್ಥ್ಯ. ಡೈರೆಕ್ಟ್ ಕರ್ಮಣಿ ಷಷ್ಠಿ ಅಂತಿರಬೇಕಾದ್ರೆ ಇನ್ನೊಂದು ಷಷ್ಠಿ ಮಾಡಿ ಈ ಅರ್ಥ ಮಾಡೋದು ಏನಾಯ್ತದ, ದ್ರಾವಿಡ ಪ್ರಾಣಾಯಾಮ ಅಂತ ಕರೀತಾರೆ. ಡೈರೆಕ್ಟ್ ಹಿಡಿದು ಸುಮ್ಮನೆ ಕಷ್ಟಪಟ್ಟು ಹಿಡ್ಕೊಂಡು ಕತ್ತು ನೋವು ಮಾಡಿಕೊಂಡು ಯಾಕೆ ಇವೆಲ್ಲ ಪದ್ಧತಿಗಳು ಅವೆಲ್ಲ ಬೇಕಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ತಿಳಿಯುತ್ತೆ ಯಾವುದು ಸ್ಟ್ರೇಟ್ ಆಗಿ ಬರುತ್ತೋ. ಸಿಂಪ್ಲೆಸ್ಟ್ ಪಾಸಿಬಲ್ ಅದು ಕತ್ತೆಗೆ ಗೊತ್ತಿರೋ ಪ್ರಮೇಯ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕತ್ತೆಗೆ ಒಂದು ಎ ಬಿ ಸಿ ಡಿ ಮೂರು ಕಡೆ ಇಟ್ಟುಬಿಟ್ಟು ಇಲ್ಲದಿಟ್ಟರೆ ಏನು ಮಾಡುತ್ತಂತದ, ಡೈರೆಕ್ಟ್ ರೂಟ್ ಹುಡುಕುತ್ತೆ, ನಿಯರೆಸ್ಟ್ ರೂಟ್ ಹುಡುಕುತ್ತೆ, ಈ ಕಡೆಯಿಂದ ಹೋಗೋದಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಯಾವಾಗಲೂ ಕೂಡ ಯಾವುದು ಲಘುಪಾಯ ಸತಿ ಗುರುಪಾಯವನ್ನು ಮಾಡಬಾರ್ದು. ಲಘುಪಾಯ ಅಂದ್ರೇನು, ಸಿಂಪಲ್ ಮೆಥಡ್ ಇದ್ದಾಗ ಕಾಂಪ್ಲಿಕೇಟೆಡ್ ಮೆಥಡ್ ಮಾಡ್ಕೋಬಾರ್ದು. ಆದ್ದರಿಂದ ಕರ್ಮಣಿ ಶೆಟ್ಟಿ ಉಪಯೋಗಿಸಿದ್ರೆ ಡೈರೆಕ್ಟಾಗಿ ಅರ್ಥ ಬರೋದ್ರೆ ಅದನ್ನೇ ಇಟ್ಕೋಬೇಕು. ಸಾಕ್ಷಾತ್ ಪ್ರತೀತ ಪರಿತ್ಯಾಗಿರ ಅರ್ಥ ಲಭ್ಯ ಸ್ವೀಕಾರಸ್ಯ ವೈಯರ್ಥ್ಯಾತ್. ಸಾಕ್ಷಾತ್ ಬರೋದನ್ನು ಬಿಟ್ಟು ಯಾವ್ದು ಇಂಪ್ಲಿಕೇಶನಿಂದ ಅರ್ಥ ಮಾಡ್ಕೊಳ್ಳೋಗೋ ದಡತನ, ಅದು ಮಾಡಬಾರ್ದು. ಏವಂ ಸತಿ ಲಕ್ಷಣಾದಿ ಜಿಜ್ಞಾಸಾಪಿ ಪ್ರತಿಜ್ಞಾತಾಶಾದಿತಿ ಚೇನ್ನ. ಅಲ್ರಿ, ಬ್ರಹ್ಮಣ ಅಂತ ಸಂಬಂಧ ಮಾಡ್ಕೊಂಡ್ಬಿಟ್ರೆ ಅದು ಎಲ್ಲರೂ ಸೇರ್ಕೊಂಡ್ಬಿಡುತ್ತೆ ಅಂತ ಕೇಳಿದರೆ ತಪ್ಪದು. ತಶ್ಚ ವಿನಾ ಅಪಿ ಅಭಿಧಾನೇನ ಲಾಭ. ಈ ಮಾಡ್ಕೊಳ್ಳೋದ್ರೆ ಎಲ್ಲ ಬರುತ್ತಾದ್ರಿಂದ ಅರ್ಥ ಕೂಡಿಸ್ಬಾರ್ದು. ನೈ ಲಕ್ಷಣಾದಿ ಜಿಜ್ಞಾಸ ಮಂತರೇಣ ಬ್ರಹ್ಮ ಜಿಜ್ಞಾಸ ಅಸ್ತಿ. ಬ್ರಹ್ಮ ಜಿಜ್ಞಾಸ ಅಂದರೆ ಲಕ್ಷಣಾದಿ ಬ್ರಹ್ಮ ಲಕ್ಷಣ ಜಿಜ್ಞಾಸ ಅಂತಲೇ ಅರ್ಥ. ಬ್ರಹ್ಮ ಜಿಜ್ಞಾಸ ಬೇರೆ, ಬ್ರಹ್ಮ ಲಕ್ಷಣ ಜಿಜ್ಞಾಸ ಅಂತ ಬೇರೆ ಇಲ್ಲ. ಅದಕ್ಕೆ ಒಂದೇ ಹಸು ಅಂತ ತಿಳಿಯೋದು ಅಂದ್ರೇನು, ಹಸು ಲಕ್ಷಣ ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಥ. ಸರಿ ಇದೆ. ಅನ್ಯಥ ಅನೇಕ ವಿಷಯತ್ವೇನ ಶಾಸ್ತ್ರಭೇದ ಪ್ರಸಂಗ. ಇಲ್ಲವರು ಬ್ರಹ್ಮನ ತಿಳಿಯೋದು ಅಂತ ಒಂದು, ಲಕ್ಷಣ ತಿಳಿಯೋದು ಅಂತ ಒಂದು. ಒಂದೊಂದು ವಿಷಯ ಬೇರೆ ಆದ ತಕ್ಷಣ ಇಶ್ಯೂ ಬೇರೆ ಆಗಿಬಿಡುತ್ತೆ. ಶಾಸ್ತ್ರಭೇದ ಅಂದ್ರೇನು, ಇಶ್ಯೂ ಭೇದೆ ಬೇರೆ, ಇಶ್ಯೂ ಬೇರೆ ಮಾಡ್ಕೊಳ್ಳೋಕೆ ಹೋಗಬಾರ್ದು. ನಿರ್ವಿಷಯತ ಶಂಕಾಪನೋದಾರ್ಥಂ ಪ್ರಯುಕ್ತಂ ಪದಮಿದಂ ಕರ್ಮಾಭಿಧಾಯೇವ ಯುಕ್ತಂ. ನಿರ್ವಿಷಯತ ಇಲ್ಲಿ ಜಿಜ್ಞಾಸ ಅಂತ ಅಥಾತೋ ಜಿಜ್ಞಾಸ ಅಂದ್ಬಿಟ್ರೆ ಏನಾಗ್ತಿತ್ತು, ಸ್ಕೂಲ್ ಅಂತ ಹಾಕ್ಬಿಟ್ಟು. ಯಾವ ಸ್ಕೂಲ್? ಕಾಲೇಜ್. ಯಾವ ಕಾಲೇಜ್? ತಕ್ಷಣ ಏನು ಕೇಳ್ತಾರೆ, ಆರ್ಟ್ಸೋ ಕಾಮರ್ಸ್, ತಕ್ಷಣ ಕೇಳ್ಬಿಡ್ತಾರೆ. ಬರೀ ಕಾಲೇಜ್ ಅಂತ ಹಾಕಿಬಿಟ್ರೆ ಏನು ಬರುತ್ತೆ, ಅಲ್ಲಿಗೆ ಉತ್ತರ ಸಿಗೋದಿಲ್ಲ. ಅದು ಎಂಥದ್ದು ಸಾಪೇಕ್ಷ, ಯಾವ ಕಾಲೇಜ್ ಅಂತ ಹೇಳಲೇಬೇಕು. ಅದೇ ರೀತಿ ಬರೀ ಅಷ್ಟೇ ನಿರ್ವಿಷಯತ, ವಿಷಯ ಇಲ್ಲ ಅಂತ ಆಗಿಬಿಡ್ತಾ ಇತ್ತು. ಅದಕ್ಕೋಸ್ಕರನೇ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ದರಿಂದ ಬ್ರಹ್ಮ ಕರ್ಮಕ ಜಿಜ್ಞಾಸ ಅಂತಾಯ್ತು. ಕರ್ಮಣಿ ಷಷ್ಠಿನೇ ಉಪಯೋಗಿಸ್ಬೇಕು. ತದ್ವಿಜಿಜ್ಞಾಸಸ್ವ ಇತ್ಯರ್ಥಾನುಗತಂ ಚೈವಂ ಸತಿ ಸೂತ್ರಮಸ್ಯ. ಜೊತೆಗೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ. ಅದನ್ನು ಜಿಜ್ಞಾಸೆ ಮಾಡು ಅಂತ ಹೇಳಿದಾಗ ಅದನ್ನು ಅನ್ನೋದೇನದು, ಕರ್ಮ. ಇದೆಲ್ಲ ಕಾರಣ ಇಟ್ಕೊಂಡಾಗ ಏನಾಯ್ತಾಗ ಕರ್ಮಣಿ ಷಷ್ಠಿ ಅಂತಾಯಿತು. ಮತ್ತು ಚತುರ್ಥಿ ಅಲ್ಲ ಅಂತ ಫಸ್ಟ್ ಆಗಬೇಕು ಸಮಾಜದಲ್ಲಿ. ದ್ವಿತೀಯ ತತ್ಪುರುಷ, ತೃತೀಯ ತತ್ಪುರುಷ, ಪ್ರಥಮ, ಚತುರ್ಥಿ ಎಲ್ಲ ಮಾಡಕ್ಕೆ ಬರ್ತಾ ಇತ್ತು. ಬ್ರಹ್ಮ ಜಿಜ್ಞಾಸ ಎಷ್ಟು ರೀತಿ ಮಾಡಬಹುದು? ಸಾಮಾನ್ಯವಾಗಿ ಚತುರ್ಥಿ ಮಾಡೋದು ಫಸ್ಟು, ಧಮ್ಮಾಯ ಜಿಜ್ಞಾಸಲ್ಲಿ ಮಾಡಿಬಿಟ್ಟಿದ್ದೇವೆ. ಇಲ್ಲಿ ಯಾವ ರೀತಿ ಮಾಡ್ಬೇಕಾದ್ರೆ ಮಾಡಕ್ಕೆ ಬರೋದಿಲ್ಲ, ಆ ಕೇಸ್ ಬೇರೆ, ಈ ಕೇಸ್ ಬೇರೆ ತೋರಿಸ್ಬಿಟ್ಟು ಕರ್ಮಣಿ ಷಷ್ಠಿ ಮಾಡಬೇಕು ಅಂತ ಫಸ್ಟ್ ಹೇಳಿದ್ರು. ಷಷ್ಠಿಯಲ್ಲಿ ಅನೇಕವಿದೆ, ಆ ಷಷ್ಠಿ ಯಾವ್ದು ಮಾಡಬೇಕು ಅಂತ ಕೇಳಿದರೆ ಕರ್ಮಣಿ ಷಷ್ಠಿ ಮಾಡಬೇಕು ಅಂತ ಹೇಳಿದ್ರು. ಅದ್ಯಾಕೆ ಮಾಡಬೇಕು ಅಂದರೆ ಜಿಜ್ಞಾಸೆಗೆ ಯಾವಾಗಲೂ ಏನು ಬೇಕು, ಒಂದು ಆಬ್ಜೆಕ್ಟ್ ಬೇಕು. ಆಬ್ಜೆಕ್ಟ್ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದಾಗ ಬ್ರಹ್ಮ ಏನಾಗ್ತಾನಾಗ ಆಬ್ಜೆಕ್ಟ್ ಆಗ್ತಾನೆ. ಆಬ್ಜೆಕ್ಟ್ ಆದಮೇಲೆ ಏನಾಯ್ತಾತ, ಕರ್ಮಣಿ ಷಷ್ಠಿ ಆಯ್ತು. ಇಷ್ಟೆಲ್ಲ ವಿಚಾರ ತಿಳ್ಕೊಂಡಾಗ ಯಾವುದೇ ರೀತಿಯಲ್ಲಿ ಒಂದು ಪದಕ್ಕೆ ಯಾವ ಪ್ರಸಂಗಗಳಲ್ಲಿ ಅರ್ಥ ಮಾಡಬೇಕು, ಅನೇಕ ರೀತಿಯಲ್ಲಿ ಅರ್ಥ ಮಾಡಕ್ಕೆ ಬಂದಾಗ ಯಾವ ಅರ್ಥ ಅತ್ಯಂತ ಸೂಕ್ತ ಅಂತ ತೀರ್ಮಾನ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ಇವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ನುಜ ಪ್ರತಿಪತಿ ಅವಧಾನ ಷಷ್ಠಿ ನ ಸಮಸ್ಯತೆ ಇತಿ ಕರ್ಮಣಿ ಷಷ್ಠ್ಯ ಸಮಾಸ ಪ್ರತಿಷಿದ್ಧತೆ ಇತಿ ಚೇನ್ನ. ಹೃದ್ಯೋಗ ಲಕ್ಷಣ ಚ ಷಷ್ಠಿ ಸಮಸ್ಯತೆ ಇತಿ ಪ್ರತಿಪ್ರಸವಾತ್. ಹಾಗೊಂದು ಮತ್ತೆ ವ್ಯಾಕರಣ ಪ್ರಕಾರ ಅಬ್ಜೆಕ್ಷನ್ ಹಾಕಿದ ನೋಡಿ. ಪ್ರತಿಪದ ವಿಧಾನ ಷಷ್ಠಿ ನ ಸಮಸ್ಯತೆ, ಇಂಥ ಷಷ್ಠಿ ವಿಭಾಗ ಮಾಡಿ ಇಂಥ ಸಮಾಸ ಕೂಡೋದಿಲ್ಲ ಅಂತ ಒಂದು ವ್ಯಾಕರಣ ಸೂತ್ರ ಇದೆ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಹಾಗೆಲ್ಲ ಇಲ್ಲ, ಇನ್ನೊಂದು ಸೂತ್ರ ಇದೆ. ಹೃದ್ಯೋಗ ಲಕ್ಷಣ ಅಥವಾ ಷಷ್ಠಿ ಸಮಸ್ಯತೆ ಅಂದರೆ ಪ್ರತಿಪ್ರಸವ ಅಂದ್ರೇನು, ಫಸ್ಟು ನಿಯಮ, ಅದಕ್ಕೆ ಅಪವಾದ. ಅರ್ಥ ಆಯ್ತಾ? ನಿಯಮ ಅಂದರೆ ರೂಲ್, ಅಪವಾದ ಅಂದರೆ ಎಕ್ಸೆಪ್ಷನ್. ಎಕ್ಸೆಪ್ಷನ್ ಮತ್ತೆ ತೆಗೆದಾಕಿರಿ ಏನದು, ವಾಪಸ್ ಬರ್ತಾನೆ ಈಗ ಪ್ರತಿಪ್ರಸವ ಅಂಥೇಳಿ ಫರ್ದರ್ ಎಕ್ಸೆಪ್ಷನ್. ಅದಕ್ಕೆ ಏನು ಎಕ್ಸೆಪ್ಷನ್ ಕೊಟ್ಟಿರ್ತಾ ಅದನ್ನು ಮತ್ತೆ ವಾಪಸ್ ತಂದುಬಿಟ್ರೆ ಪ್ರತಿಪ್ರಸವ ಅಂತ ಕರೀತಾರೆ. ಇಲ್ಲೇನು ಹೇಳಿದರು, ಷಷ್ಠಿ ಮಾಡಬೇಕು ಅಂತ ಫಸ್ಟ್ ಹೇಳಿ ಷಷ್ಠಿ ಮಾಡಬಾರ್ದು ಅಂತ ಒಂದು ಕೋಟ್ ಮಾಡಿದರು. ಅದಕ್ಕೆ ಇನ್ನೊಂದು ಕೋಟೇಷನ್ ಏನಂತ, ಇಂಥ ಹೊತ್ತಲ್ಲಿ ಮಾಡಬಹುದು ಅಂತಿದೆ. ಅಲ್ಲಿ ಏನಾಯ್ತು ವಾಪಸ್ ಅದು ಇಲ್ಲಿಗೆ ಬಂತು. ಇವತ್ತಿದೆ ತಿಲತರ್ಪಣ ಕೊಡಬೇಕೋ ಬಿಡೋ ಪ್ರಶ್ನೆ ಬಂದಾಗ ಒಂದು ವಾಕ್ಯ ಪ್ರತಿ ಮಂಗಳವಾರ ಕೊಡಬಾರ್ದು ಒಂದು ಬಿಡು ನಿಯಮ ಏನು ತಿಲತರ್ಪಣ ಕೊಡಬೇಕು ನಿಯಮ ಮಂಗಳವಾರ ಶುಕ್ರವಾರ ಕೊಡಬಾರ್ದು ತಿಲತರ್ಪಣ ಮತ್ತೆ ಪಕ್ಷಭಾಸ್ತ್ರ ಕೊಡ್ಬೋದು ಇನ್ನು ವಾಪಸ್ ಬಂದು ಮತ್ತೆ ಅರ್ಥ ಆಯ್ತಾ ಬೇರೆ ದಿವಸದಲ್ಲಿ ಇಲ್ಲ ಕೊಡಬಹುದು ಉಳಿತ ಮನೆಯಲ್ಲಿ ಕೊಡಬಹುದು ಹೊರಗಡೆ ಕೊಡಬಹುದು ಅನೇಕ ನಿಯಮಗಳು ಮತ್ತೆ ಮನೆಯೊಳಗಿಂತ ತಿಲತರ್ಪಣ ಕೊಡಬಾರದು ವಿಶೇಷ ಪರ್ವಕಾಲ ಬಂದ ಕೊಡದೇ ಇರಬಾರದು ಗ್ರಹಣ ಆಗದೆ ಬಂತು ನೋಡಲೇಬೇಕಾಗ ಅದೇನೋ ಎಕ್ಸೆಪ್ಷನ್ ಅದು ನಾರ್ಮಲಿ ಕೊಡಬಾರ್ದು ರಾತ್ರಿ ಸ್ನಾನ ಮಾಡಬಾರ್ದು ಗ್ರಹಣ ಬಂತು ಅದು ಇಟ್ಕೊಂಡ್ಬಿಟ್ಟು ರಾತ್ರಿ ಸ್ನಾನ ಕುತ್ಕೊಂಡ್ಬಿಟ್ಟು ಹಾಗೇನೆ ಏನು ಮಾಡಿ ಗ್ರಹಣ ಬಂದ ಮಾಡಬಹುದು ಇನ್ನೊಂದು ವಾಕ್ಯ ಬಂತು ಅರ್ಥ ಆಯ್ತಾ ಆಮೇಲೆ ಎಕ್ಸೆಪ್ಷನ್ ಯಾಕೆ ನಾವು ಆಡಿಟರಿಗೆ ಕೊಡ್ತೀವಿ ಇನ್ಕಮ್ ಟ್ಯಾಕ್ಸ್ ಎಲ್ಲ ಕೂಡ ಅವ್ರಿಗೇನು ಗೊತ್ತಿರಬೇಕು ಅವರಿಗೆಲ್ಲ ಕೂಡ ಎಲ್ಲ ಗೊತ್ತಿರಬೇಕು ನಮಗೆ ಅವೆಲ್ಲ ಗೊತ್ತಿರೋದು ಬೇಕಿಲ್ಲ ಗೊತ್ತಾಯ್ತಾ ಸಂಪಾದನೆ ಮಾಡಿ ಟ್ಯಾಕ್ಸ್ ಕೊಡಬೇಕು ಅಷ್ಟೇ ನಮಗೆ ಯಾಕೆ ಕೊಡೋ ಲೆಕ್ಕ ಯಾರು ಹಾಕ್ಬೇಕು ಅವ್ರು ಹಾಕ್ಬೇಕು ಅದೇ ರೀತಿಯೇ ವ್ಯಾಕರಣದೊಳಗಿಂತ ವಿಷಯ ಬಂದ ಕಾಲಕ್ಕೆ ಇಲ್ಲಿ ಮಾಡಕ್ಕೆ ಬರುತ್ತೆ ಇಲ್ಲಿ ಮಾಡಕ್ಕೆ ಬರೋದು ನಿಯಮಗಳಿದೆಯಲ್ಲ ಅದೆಲ್ಲ ತಿಳ್ಕೊಂಡು ಏನು ಮಾಡಬೇಕಾಗ ಕನ್ಕ್ಲೂಡ್ ಮಾಡಬೇಕು ಅದು ಕೆಲವು ಸೂತ್ರಗಳು ಹೀಗಿದೆ ಕೆಲವು ಮಾಡಬಾರದು ಕೆಲವು ಸೂತ್ರ ಇದೆ ಕೆಲವು ಅದಕ್ಕೆ ಎಕ್ಸೆಪ್ಟ್ ಮತ್ತೆ ಕೊಡ್ತಾರೆ ರಾತ್ರಿ ಸ್ನಾನ ಮಾಡಬಾರ್ದು ಕರೆಕ್ಟೇ ಪ್ರತಿನಿತ್ಯಕ್ಕೆ ಅನ್ವಯಿಸೋ ಮಾತಿದು ಗ್ರಹಣಕ್ಕೆ ಅನ್ವಯಿಸೋ ಮಾತಲ್ಲ ಅಂತ ಹೇಳಿಬಿಟ್ಟು ಮತ್ತೆ ರಾತ್ರಿ ಮೇಲಿಗೆ ಆಗಿಬಿಡ್ತು ಅವ ಮಾಡಿದರೆ ರಾತ್ರಿ ಮಾಡಬಾರ್ದು ಹಾಗೆ ಇಲ್ಲ ಮೇಲಿಗೆ ಬಂದ ಕಷ್ಟ ಮಾಡಬೇಕು ಇನ್ನೊಂದು ನಿಯಮ ಇದೆ ಮತ್ತೆ ಸೂತಕ್ಕಾಗಿ ಸುದ್ದಿ ಕಿವಿ ಬಂತು ಏನು ಮಾಡಬೇಕಾಗ ರಾತ್ರಿ ಹೋಗಲು ಪ್ರಶ್ನೆ ಇಲ್ಲ ಕಷ್ಟ ಸ್ನಾನ ಮಾಡಬೇಕು ಅರ್ಥ ಆಯ್ತಾ ಸಾಮಾನ್ಯ ಮಾಡಬಾರ್ದು ನಿಯಮಗಳು ಬೇರೆ ಎಕ್ಸೆಪ್ಷನ್ ಬೇರೆ ಕೆಲವು ಪ್ರಸಂಗದಲ್ಲಿ ಹೆಣ್ಣು ಭಯಂಕರ ರೋಗಿ ಅವ್ನು ಹೇಳಲಿಕ್ಕೆ ಹೋಗಬೇಡಿ ಫಸ್ಟು ಇನ್ನೊಂದು ಮಾಡಿಬಿಟ್ರೆ ಅದಕ್ಕೆ ಮೊದಲೇ ರೋಗ ನ್ಯೂಮೋನಿಯಾ ಬೇರೆ ಅದು ತಣ್ಣೀರು ಸ್ನಾನ ಕೃಷ್ಣಾರ್ಪಣ ಅದಕ್ಕೆ ಏನು ಹೇಳಬಾರ್ದು ಅದು ಕಿವಿಗೆ ಹಾಕ್ಬಿಟ್ರೆ ಬಿಟ್ಬಿಡಿ ಅವನು ಅಂತ ಹೇಳ್ಬಿಡ್ತಾ ಇನ್ನೊಂದು ಮತ್ತೆ ಇವೆಲ್ಲ ನಿಯಮಗಳು ತಿಳಿಸಿದ್ರೆ ಅದು ಶಾಸ್ತ್ರ ಅಂತಾಗುತ್ತೆ ಬರೀ ಒಂದೆರಡು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಎಕ್ಸೆಪ್ಷನ್ ಗೊತ್ತಿರೋದು ಅದು ತಿಳಿಸಿದ್ರು ಅದೆಲ್ಲ ಅರ್ಥ ಬರೀತಾರೆ ಅವಕ್ಕೆಲ್ಲ ಕೂಡ ಪ್ರತಿಪದ ಯತ್ಕಿಂಚಿತ್ ಪದ ನಿಮಿತ್ತೇನ ವಿಧಾನವತಿ ಆ ಷಷ್ಠಿ ಜ್ಞಃ ಅವಿದರ್ಥಸ್ಯ ಕರಣೆ ಇತ್ಯಾದಿ ಷಷ್ಠಿ ತದಂತಂ ಪದಂ ತೇನ ನಿಮಿತ್ತಭೂತ ಪದೇನ ನ ಸಮಸ್ಯತೆ ಯಥಾ ಸರ್ಪಿಷೋ ಜ್ಞಾನಮಿತ್ಯಾದೀನಿ ದ್ವಿತೀಯೇನ ನಿರ್ಧಾರಣೆ ಇತಿ ಸೂತ್ರೇ ವಾರ್ತಿಕ ಕೃತ ನಿಷಿದ್ಧತ್ವಾದಿತ್ಯರ್ಥ ಏಂಚ ವಕ್ಷಮಾಣ ದಿಶಾ ಪ್ರತಿಪದ ವಿಹಿತ ಇತಿ ಭಾವ ಕೃದ್ಯೋಗ ಇತಿ ಕೃತ್ ಪ್ರತ್ಯಯೋಗ ನಿಮಿತ್ತ ಇತ್ಯರ್ಥ ಅದಕ್ಕೆ ಹೇಳಿದರು ಕೃದ್ಯೋಗ ಷಷ್ಠಿ ಕೃತ್ ಪ್ರತ್ಯಯ ಕೃದಂತ ಅಂತ ಅರ್ಥ ಅದು ಕೃದಂತ ಪ್ರತ್ಯಯ ಇದ್ದಾಗ ಅದು ಸೇರಿಸ್ಬೋದು ಅಂತ ಹೇಳಿಬಿಟ್ಟು ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಸರ್ಪಿಷೋ ಜ್ಞಾನಂಪಿದೆ ಸರ್ಪಿಷೋ ಜ್ಞಾನಂ ಅಂತಿದೆ ಸೇರಿಸಬಾರ್ದು ಅದನ್ನು ಸರ್ಪಿರ್ ಜ್ಞಾನಂ ಅಂತ ಮಾಡಬಾರ್ದು ಗೊತ್ತಾಯ್ತಾ ತುಪ್ಪದ ಜ್ಞಾನ ಅಂತ ಹೇಳಿ ತುಪ್ಪದ ಜ್ಞಾನ ತುಪ್ಪ ಜ್ಞಾನ ಅಂತ ಮಾಡಬಾರ್ದು ತುಪ್ಪದ ಜ್ಞಾನ ಅಂತಲೇ ಹೇಳಬೇಕು ಅಂತ ಕೂಡಿಸ್ಬಾರ್ದು ಯಾಕೆ ಅದು ಪ್ರತಿಪದ ವಿಧಾನ ಷಷ್ಠಿ ನ ಸಮಸ್ಯತೆ ಅಂತ ಸೂತ್ರ ಇದೆ ಆದರೆ ಇದು ಬ್ರಹ್ಮಣ ವಿಜ್ಞಾನ ಸಾಕೇಶಿ ಸೇರಿದ್ದಲ್ಲ ಇದು ಅಲ್ಲಿ ಯಾತಕ್ಕೆ ಸೇರಿಸೋದಿಲ್ಲ ಅಂದರೆ ಅಲ್ಲಿ ಯಾವುದಕ್ಕಿದೆ ಅದಕ್ಕೋಸ್ಕರವಾಗಿ ತುಪ್ಪದ ಜ್ಞಾನ ಅಂತಿದೆ ಅಷ್ಟೇ ಇಲ್ಲಿ ಹಾಗಲ್ಲ ಸರ್ಪಿಸಂಬ ಪದ ಏನಲ್ಲ ಕೃತ್ ಪದ ಅಲ್ಲ ಕೃತ್ ಪದ ಅಲ್ಲ ಅಂದ್ರೇನು ಕೃದಂತ ಪದ ಅಲ್ಲ ಕೃದಂತ ಪದ ಅಂದ್ರೇನು ಡಿರೈವ್ ಫ್ರಮ್ ಎ ರೂಟ್ ಆದ ಕೃದಂತ ಅಂತ ಕರೀತಾರೆ ವರ್ಬಲ್ ಡೆರಿವೇಟಿವ್ ಅನ್ನು ಕೃದಂತ ಅಂತ ಕರೀತಾರೆ ವರ್ಬಲ್ ಡೆರಿವೇಟಿವ್ ಆಗಿದ್ದಾಗ ಅದನ್ನೇನು ಮಾಡಬಹುದು ಷಷ್ಠಿ ಸೇರಿಸ್ಬೋದು ಅದು ವರ್ಬಲ್ ಸರ್ಪಿಷೋ ಜ್ಞಾನ ಅಂತ ಹೇಳಬೇಕಾದ್ರೆ ಸೇರಿಸೋದ ಕಾರಣ ಏನು ಅಂದರೆ ಅದು ಕೃದ್ಯೋಗ ಇರೋ ಷಷ್ಠಿಯ ಪದ ಅಲ್ಲ ಅದು ಅದಕ್ಕೆ ಅದು ಸೇರ್ಸಕ್ಕೆ ಬರಲಿಲ್ಲ ಇದೇನಾಯ್ತು ಇದು ಕೃದ್ಯೋಗ ಇರೋ ಪದ ಅದಕ್ಕೇನಾಯ್ತು ಸೇರ್ಸಕ್ಕೆ ಬಂತು ಅರ್ಥ ಮಾಡ್ಕೊಂಡ್ಬಿಟ್ರೆ ಸುಲಭವಾಗಿ ಅರ್ಥ ಆಗುತ್ತೆ ಅಥವಾ ಬ್ರಹ್ಮಣ ಕರ್ಮತ್ವೇನ ಅಪ್ರಾಧಾನ್ಯ ಶಂಕಾಂ ನಿವರ್ತಯಿತುಂ ಜಿಜ್ಞಾಸ್ಯಃ ಇತಿ ಕರ್ಮ ಪ್ರಾಧಾನ್ಯಂ ಸೂಚಿತಂ ಅದು ಜ್ಞಾನವಿಧೋ ಹಿ ಬ್ರಹ್ಮಣೋ ಅಪ್ರಾಧಾನ್ಯಂ ಸ್ಯಾತ್ ತ ಜ್ಞಾನೋದ್ದೇಶೇನ ಜಿಜ್ಞಾಸಾ ವಿಧಾನೇ ಕುತಃ ಅಪ್ರಾಧಾನ್ಯಂ ಅಥವಾ ಬ್ರಹ್ಮಣ ಕರ್ಮತ್ವೇನ ಅಪ್ರಾಧಾನ್ಯ ಶಂಕಾಂ ನಿವರ್ತಯಿತುಂ ಜಿಜ್ಞಾಸ್ಯ ಇತಿ ಕರ್ಮ ಪ್ರಾಧಾನ್ಯಂ ಸೂಚಿತಂ ಇಲ್ಲೊಂದು ಪ್ರಶ್ನೆ ಬರಬಹುದು ಅಥವಾ ಬ್ರಹ್ಮಣ ಕರ್ಮತ್ವೇನ ನಾವು ಜಿಜ್ಞಾಸೆ ಮಾಡೋರು ಜಿಜ್ಞಾಸಿಸಲ್ ಪಡೋದು ಯಾರು ಬ್ರಹ್ಮ ಜಿಜ್ಞಾಸೆ ಮಾಡೋನು ಜಿಜ್ಞಾಸಿಸಲ್ ಪಡೋದು ಇವರು ಸಾಮಾನ್ಯವಾಗಿ ಕರ್ತೃಕರ್ಮಗಳಲ್ಲಿ ಯಾವ ಶ್ರೇಷ್ಠ ಕರ್ತೃಕರ್ಮಗಳಲ್ಲಿ ಯಾವ ಶ್ರೇಷ್ಠ ಸುಮ್ಮನೆ ಜನರ ಯೋಚನೆ ಹೇಳಿ ಕರ್ತೃ ಮತ್ತು ಕರ್ಮ ಇದೆ ಈಗ ರಾಮನು ರಾವಣನನ್ನು ಕೊಂದನು ಯಾರು ಪ್ರಧಾನ ಇಲ್ಲಿ ಸೊ ಯಾರತ ಕರ್ತೃನ ಕರ್ಮನ ಕರ್ತೃ ಪ್ರಧಾನ ಅರ್ಥ ಆಯ್ತಾ ಈಗ ಸೊ ಬ್ರಹ್ಮ ಜಿಜ್ಞಾಸೆ ಮಾಡಬೇಕೀಗ ಜಿಜ್ಞಾಸ್ಯ ಯಾರು ಬ್ರಹ್ಮ ಜಿಜ್ಞಾಸೆ ಮಾಡೋನು ಯಾರು ನಾವು ಸೊ ಯಾರು ಶ್ರೇಷ್ಠ ಆಗ್ಬೇಕೀಗ ನಾವು ಶ್ರೇಷ್ಠ ಆಗ್ಬಿಟ್ರೆ ಕಷ್ಟ ಅದಕ್ಕೆ ಹೇಳ್ತಾರೆ ಅರ್ಥ ಅಲ್ಲ ಅದಕ್ಕೆ ಅಥವಾ ಬ್ರಹ್ಮಣ ಕರ್ಮತ್ವೇನ ಅಪ್ರಾಧಾನ್ಯ ಶಂಕಾಂ ನಿವರ್ತಯಿತು ಕರ್ತವ್ಯಗೆ ಪ್ರಾಧಾನ್ಯ ಕರ್ಮಕ್ಕೆ ಅಪ್ರಾಧಾನ್ಯ ಅಂತ ನಿಯಮ ಉಂಟು ಅದಕ್ಕೇನೆ ಜಿಜ್ಞಾಸ್ಯ ಆಯ್ತು ಕರ್ಮ ಪ್ರಾಧಾನ್ಯಂ ಸೂಚಿತಂ ಜ್ಞಾನವಿಧವಿ ಬ್ರಹ್ಮಣು ಅಪ್ರಾಧಾನ್ಯಂ ಸ್ಯಾತ್ ತ ಜ್ಞಾನೋದ್ದೇಶೇನ ಜಿಜ್ಞಾಸಾ ವಿಧಾನೇ ಕುತಃ ಅಪ್ರಾಧಾನ್ಯಂ ಇಲ್ಲಿ ಹೇಳ್ತಾರೆ ಕರ್ಮ ಅಂಬದು ಎರಡು ವಿಧ ಅಪ್ರಧಾನ ಕರ್ಮನೂ ಇದೆ ಇಲ್ಲ ಅಂತಲ್ಲ ಪ್ರಧಾನ ಕರ್ಮನೂ ಇದೆ ಅರ್ಥ ಆಯ್ತಾ ಇಲ್ಲಿ ಎಂಥ ಕರ್ಮ ಬ್ರಹ್ಮ ಎಂಥವನಾಗಿದ್ದಾನೀಗ ಪ್ರಧಾನ ಕರ್ಮವಾದ ಕರ್ತೃಗಿಂತ ಅವನೇ ಬೇಡಾಗ್ತಾನೆ ತಿಳಿತಾ ಆ ರೀತಿ ಕರ್ಮ ಪ್ರಾಧಾನ್ಯಂ ಸೂಚಿತ ಜ್ಞಾನ ವಿಧೋಹಿ ಬ್ರಹ್ಮಣು ಅಪ್ರಾಧಾನ್ಯಂ ಸ್ಯಾತ್. ಬರೀ ಜ್ಞಾನದ ವಿಷಯ ಬಂದರೆ ಬೇರೆ, ನಾವು ತಿಳ್ಕೊಳ್ಳೋಕೆ ಹೊರಟಿದ್ದೇವೆ ಈಗ, ಅವರು ಜ್ಞಾನಕ್ಕೆ ವಿಷಯನಾಗ್ತಾ ಇದ್ದಾನೆ. ಬರೀ ಜ್ಞಾನ ವಿಷಯ ಬೇರೆ. ಉದಾಹರಣೆಗೆ ಒಂದು ಯಾವುದೋ ಒಂದು ತೃಣ ನಾವು ತಿಳ್ಕೋತೇವೆ ಅಂತ ತಿಳ್ಕೊಳ್ಳೋಣ, ಹುಲ್ಲನ್ನು ತಿಳ್ಕೋತೇವೆ. ಬರೀ ಜ್ಞಾನಕ್ಕೆ ವಿಷಯ ಅಷ್ಟೇ ಇದು, ಅವಾಗ ಪ್ರಾಧಾನ್ಯ ಇಲ್ಲ ಅದಕ್ಕೆ. ಅದು ಬ್ರಹ್ಮ ಎಂಥವನು ಅಂತ ಕೇಳಿದ್ರೆ ತಿಳ್ಕೊಂಡ್ರೆ ನಮಗೆ ಪ್ರಯೋಜನ ಇದೆ. ಈಗ ಯಾವುದು ಅದಕ್ಕೆ ಪ್ರಯೋಜನ ಇದ್ದಾಗ ಅದು ಅಪ್ರಧಾನವಾಯಿತು, ಗೊತ್ತಾಯ್ತಾ? ನಮಗೆ ಪ್ರಯೋಜನವಿದ್ದಾಗ ನಾವು ಪ್ರಧಾನವಾಗಿಬಿಡ್ತೇವೆ. ನಿಜವಾಗಲೂ ಕೂಡ ಈಗ ನಮಗೆ ಅದರಿಂದ ಆಗಲೇಬೇಕಾಗಿದೆ. ಅವಾಗ ಏನಾಯ್ತು, ಯಾವುದಕ್ಕೆ ಪ್ರಾಧಾನ್ಯ ಬಂತೀಗ? ನಮಗೆ ಅದರಿಂದ ಆಗಲೇಬೇಕಾಗಿದೆ ಅಂತ ಹೇಳಿದಾಗ ಯಾವ್ದು ಇಂಪಾರ್ಟೆಂಟ್ ಇದು? ಅದು ಇಂಪಾರ್ಟೆಂಟ್, ಅರ್ಥ ಆಯ್ತು ಈಗ. ಆದರೆ ಅದಕ್ಕೆ ನಮ್ಮಿಂದ ಆಗಬೇಕಾಗಿದೆ. ಅವಾಗೇನದು, ನಾವು ಜೋರು ಮಾಡ್ಬೋದಾಗ ಇಲ್ಲ ಅಂತ ಹೇಳಕ್ಕೆ ಬರ. ಸೊ ಪ್ರಾಧಾನ್ಯ ಎಂಬುದು ಎರಡು ವಿಧ. ಈಗ ನಾವಾಗಿ ಕರೆದಾಗಿರೋ ಬೇರೆ ಬೇರೆ, ಅವರಾಗಿ ಬಂದಾಗ ಬೇರೆ. ಯಾರೋ ಗಲಾಟೆ ಮಾಡ್ತಾರೆ, ನೀವು ನಾನು ಕರೆದಿಲ್ಲ ಹೋಗ್ರಿ ಅಂದ್ಬಿಡ್ತಾರೆ, ಮೂರು ಹೆಚ್ಚು ನಾನು ಕರೆದು ಕಳಿಸಿದ್ದೆ, ನೀವಾಗಿ ಬಂದರೆ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಕರೆದಾಗ ಕರೆದಿದ್ದು ನಿರ್ವಾಹ ಇಲ್ಲ, ಬಂದವ್ರೆ ಟಿ ಡಿ ಎ ಕೊಟ್ಟರೆ ಗತಿ ಏನಾಗಬೇಕು? ಈಗ ಯಾರಿಗೆ ಕೊಡ್ತಾರೆ? ಕಲಿಸ್ತೇ ಕೊಡ್ತಾರೆ. ಪ್ರಾಧಾನ್ಯ ಬಂದು ಸುಮ್ಮನೆ ಬಂದರೆ ಕೊಡೋದಿಲ್ಲ. ಆ ರೀತಿಯಲ್ಲಿ ಪ್ರಾಧಾನ್ಯ ಕರ್ಮದ ಅವನೇನು ಮಾಡಿ ನಿಯಮ ಮಾಡ್ಕೊಂಡ್ಬಿಟ್ಟ, ಕರ್ಮ ಅಂದರೆ ಅಪ್ರಧಾನ ಅಂದ್ಬಿಟ್ಟ. ಇಲ್ಲ, ಕರ್ಮದಲ್ಲಿ ಎರಡು ಭಾಗ ಇದೆ, ಪ್ರಧಾನವಾದ ಕರ್ಮನೂ ಇದೆ, ಅಪ್ರಧಾನವಾದ ಕರ್ಮನೂ ಇದೆ. ಪರಮಾತ್ಮ ಏನಾಗಿದ್ದಾನೀಗ? ತಜ್ಞಾನೋದ್ದೇಶೇನ ಜಿಜ್ಞಾಸೆ ವಿಧಾನೇ ಕುತಃ ಪ್ರಾಧಾನ್ಯಂ. ಪರಮಾತ್ಮ ಜ್ಞಾನ ಪ್ರಧಾನವಾಗಿ ನಮಗೆ ಬೇಕಾಗಿದೆ. ಈಗ ಬೇರೆ ಯಾವ ಜ್ಞಾನದಲ್ಲಿ ಮುಕ್ತಿ ಆಗಲಿಲ್ಲ, ಈಗ ಅದಕ್ಕೆ ಬಂದಿದ್ದೇವೆ ನಾವೀಗ. ಬ್ರಹ್ಮಜ್ಞಾನಕ್ಕೋಸ್ಕರ ಬಂದಿದೆ. ಮುಕ್ತಿ ಕೊಡ್ತಕ್ಕಂಥ ಜ್ಞಾನ ಅಂದಮೇಲೆ ಜ್ಞಾನಕ್ಕೆ ವಿಷಯನಾದ ಬ್ರಹ್ಮ ಏನಾಗಿರಬೇಕು? ಪ್ರಧಾನವಾಗ್ತಾನೆ, ಅಪ್ರಧಾನ ಆಗೋದಿಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಒಂದು ಪದದಲ್ಲಿ ಎಷ್ಟು ಜಿಜ್ಞಾಸೆ ಮಾಡಲಿಕ್ಕೆ ಬರುತ್ತೆ ಅಂತ ತಿಳಿಯುತ್ತಾಗ ಅತ್ರ ಪತ್ರಾಂತರೇ ಪ್ರಕಾರಾಂತರೇಣ ವ್ಯಾಖ್ಯಾನತ್ವೇ ಲಿಖಿತಮಸ್ತಿ ತತ್ರಾಪಿ ಟೀಕೋಕ್ತ ಪಕ್ಷಪರ್ಯವಸಾನೇ ಪ್ರಕಾರಾಂತರಾಶ್ರಯಣಂ ವೃಥೇತಿ ಭಾತಿ. ಕರ್ತವ್ಯೇತಿ ಪದಾಧ್ಯಾಹಾರ ವಿಚಾರ, ಆ ವಿಷಯ ಮುಗಿಯಿತು. ವಿಧೀಯತೆ ಇತ್ತೇನೇನ ಕರ್ತವ್ಯ ಇತಿ ಪದಾಧ್ಯಾಹಾರಂ ಸೂಚಯಿತು ನಾನು ಭವತಿ ಇತಿ ಸ್ವತಃ ಸಿದ್ಧಂ. ಈಗ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಿದೆ, ಸುಮ್ಮನೆ ಓದಿದರೆ ಆದ್ದರಿಂದ ಅದಕ್ಕೋಸ್ಕರ ಬ್ರಹ್ಮ ಜಿಜ್ಞಾಸೆ ಅಷ್ಟೇ ಆಯ್ತು. ಅದಕ್ಕೋಸ್ಕರ ಬ್ರಹ್ಮ ಜಿಜ್ಞಾಸೆ ಮುಂದೇನು ಸೇರಿಸ್ಕೋಬೇಕು ಅದಕ್ಕೆ ಈಗ ಮಾಡಬೇಕು ಅಂತ ಸೇರಿಸ್ಕೋಬೇಕು, ಕರ್ತವ್ಯ ಅಂತ ಸೇರಿಸ್ಕೋಬೇಕು. ಆದ್ದರಿಂದ ಬ್ರಹ್ಮ ಜಿಜ್ಞಾಸೆ ಮಾಡತಕ್ಕದ್ದು. ಇನ್ನೂ ಸೇರಿಸ್ಕೊಳ್ಳ ಮಾಡಕೂಡದು ಅಂತಕ್ಕೂ ಬರ್ ಸೇರಿಸ್ಕೊಳ್ಳೋಕೆ ಬರುತ್ತೆ. ಆದ್ದರಿಂದ ಈರುಳ್ಳಿ ತಿನ್ನಬಾರದು ಅಂತ ಸೇರಿಸಕ್ಕೆ ಬರುತ್ತಾನೆ. ಆ ರೀತಿ ಆದ್ದರಿಂದ ಬ್ರಹ್ಮ ಜಿಜ್ಞಾಸೆ ಮಾಡಬಾರದು. ಹಾಕ್ತಾರೆ ಮಾಡ್ಕೊಂಡ್ರೆ ಜನ ಈಗ, ಆದ್ರೆ ಏನು ಮಾಡಬಾರದು? ಬ್ರಹ್ಮ ಜಿಜ್ಞಾಸೆ ಮಾಡಬಾರದು ತಿಳ್ಕೊಂಡು ಆಗಿಬಿಟ್ಟಿದೆ ಈಗಾಗಲೇ. ಮತ್ತೆ ಏನಂತ ಸೇರಿಸ್ಬೇಕು ಈಗ? ಕರ್ತವ್ಯ ಅಂತ ಸೇರಿಸ್ಬೇಕು, ಅಕರ್ತವ್ಯ ಅಂತ ಸೇರಿಸ್ಬೇಕು ಅಂತ ಕೇಳಿದರೆ ಕರ್ತವ್ಯ ಅಂತಲೇ ಸೇರಿಸ್ಬೇಕು. ಅದನ್ನೆಲ್ಲ ಹೇಳ್ತಾರೆ, ಇನ್ಕಂಪ್ಲೀಟ್ ಸೆಂಟೆನ್ಸ್ ಇದ್ದಾಗ. ಸೂತ್ರಗಳು ಯಾವಾಗಲೂ ಹಾಗೇ ಇರೋದು, ಒಂದು ಪದ ಸೇರಿಸ್ಕೋಬೇಕು ಅದಕ್ಕೆ. ಆ ವಿಧೀಯತೆ ಇತ್ತೇನೇನ ಕರ್ತವ್ಯಾತಿ ವದಾಧ್ಯಾರ ಸೂಚೆ ಐತಿ. ಯಾತಕ್ಕೆ ಅಂತ ಕೇಳಿದರೆ ಬ್ರಹ್ಮ ಜಿಜ್ಞಾಸ ನೋಡು, ಬ್ರಹ್ಮನ್ ತಿಳಿಯೋದು ಅಂದಮೇಲೆ ಸ್ಕೂಲಿಗೆ ಹೋಗೋದು ಅಂದ್ರೆ ಏನಾಯ್ತದ? ಕರ್ತವ್ಯ ಅಂತ ಆಯ್ತು, ಅರ್ಥ ಆಯ್ತಾ? ಬಿಡೋದು ಹೇಳಬೇಕಾದ್ರೆ ನಿಷಿದ್ಧ, ಮಾಡಬೇಕಂತ ಹೇಳಬೇಕಾದ್ರೆ ಕರ್ತವ್ಯ. ಇಲ್ಲಿ ಕಷ್ಟಪಟ್ಟು ಹೇಳಕ್ಕೆ ಇಟ್ಟರೆ ಏನು ಹೊರಟಿದ್ದಾರೆ ಈಗ? ತಜ್ವಿಜಿಜ್ಞಾಸಸ್ವ ಅಂತ ವಿಧಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕರ್ತವ್ಯ ಬಂತೆ ಹೊರತು ಬೇರೆ ಬರಲಿಲ್ಲ. ವಿಧಿ ಯಾವಾಗಲೂ ಕರ್ತವ್ಯ. ಕರ್ತವ್ಯ ಅಂದರೂ ಒಂದೇ, ವಿಧಿ ಅಂದರೂ ಒಂದೇ, ನಿಷೇಧ ಅಂದರೂ ಒಂದೇ, ಅಕರ್ತವ್ಯ ಅಂದರೂ ಒಂದೇ. ಇದು ವಿಧಿ ಮಾಡ್ತಿರೋದ್ರಿಂದ ಸೇರಿಸಬೇಕು. ನಾನು ಭವತೀತಿ ಸ್ವತಃ ಸಿದ್ಧಂ ಮೈವಂ ತಥಾ ಸತ್ಯ ಅನುವಾದತ್ವ ಪ್ರಸಂಗ ಅತ್ರೈಕೇ ಚೋದಯ. ಅಲ್ಲ ಸ್ವಾಮಿ, ಸುಮ್ಮನೆ ಈ ಕೆಲಸ ಮಾಡಿಬಿಡೋಣ, ಕರ್ತವ್ಯ ಕರ್ತವ್ಯ ಬೇಡ ಬೇಡ, ಇದು ಸೇರಿಸ್ಕೊಂಬಿಡೋಣ. ಏನಂತ, ಅಥಾತೋ ಬ್ರಹ್ಮ ಜಿಜ್ಞಾಸ ಭವತಿ ಅಂತ ಹೇಳಿಬಿಟ್ಟು ಹೇಗಾಗ್ಬೋದು? ಅದಕ್ಕೆ ಹೇಳ್ತಾರೆ ಅನುವಾದತ್ವ ಪ್ರಸಂಗ. ಅದು ಅನುವಾದ ಆಗೋ ಛಂದ್ ಇರ್ತದೆ, ಅವ್ರು ಹೀಗೆ ಹೇಳಿದ್ರು ಅಂತ ಆಗಿಬಿಡುತ್ತೆ ಅಷ್ಟೇ. ಅದರಿಂದ ನಮಗೇನು ಮಾಡೋ, ಕರ್ತವ್ಯ ಅಂತ ಆಗೋದಿಲ್ಲ. ಕರ್ತವ್ಯ ಅನ್ನೋ ಅರ್ಥ ಬರಬೇಕಾದ್ರೆ ನಾವು ಕರ್ತವ್ಯ ಅನ್ನೋ ಪದ ಹಾಕಬೇಕೆ ಹೊರತು, ಕೆಲಸದ ಒಂದು ಮಾತಿದೆ, ಏನು ಹೇಳಿದವರು ಭವತಿ ಸೇರಿಸ್ಕೊಂಬಿಡಿ ಅಂತ ಹೇಳ್ತಾರೆ. ಅಸ್ಥಿ ಭವತಿ ಸೇರಿಸ್ಕೊಂಬಿಡ್ಬೇಕು. ಏನು ಹೇಳದೆ ಹೋಗಿಬಿಟ್ರೆ, ಸ್ಪೆಸಿಫಿಕ್ ಆಗಿ ಹೇಳದೆ ಹೋದರೆ ಯಾವುದೇ ಒಂದು ವಾಕ್ಯಕ್ಕೂ ಏನು ಸೇರಿಸ್ಬೋದು? ನಾವೀಗ ಅಸ್ಥಿ ಸೇರಿಸ್ಕೊಂಬಿಡ್ಬೋದು, ಅಷ್ಟೇ ಸೇರಿಸ್ಕೊಂಡ್ರೆ ಉಪಯೋಗ ಆಗಲ್ಲ. ಈಗ ಬರೀ ಅಸ್ಥಿಯನ್ನು ಸೇರಿಸ್ಕೊಂಡ್ಬಿಟ್ರೆ, ಬರೀ ಭವತಿಯನ್ನು ಸೇರಿಸ್ಕೊಂಡ್ಬಿಟ್ರೆ ಪರ್ಪಸ್ ಸರ್ವ್ ಆಗೋದಿಲ್ಲ. ಯಾತಕ್ಕೆ? ಅದು ಕರ್ತವ್ಯ ಅಂತ ಅರ್ಥ ಕೊಡೋದಿಲ್ಲ. ಇದೆ ಅಂತ ಹೇಳಿದ ಅಷ್ಟೇ, ಅವ್ರು ಬಂದಿದ್ದಾರೆ ಬಂದಿದ್ದಾರೆ ಅಷ್ಟೇ, ಗೊತ್ತಾಯ್ತಾ? ಅವ್ರು ಟ್ರೀಟ್ ಮಾಡೋಕ್ಕಂತ ಏನೋ ಅರ್ಥ ಅಲ್ಲ, ಗೊತ್ತಾಯ್ತು? ಕೆಲವು ನಾಯಿ ಬಂದಿದೆ ಓಡಿಸು ಅಂತ ಅರ್ಥ, ಗೊತ್ತಾಯ್ತಾ? ಸುಮ್ಮನೆ ಏನೋ ಬಿದ್ದಿದೆ ಬಿಟ್ಟುಬಿಡ ಅಲ್ಲಿ ಅಂತ ಹೇಳ್ತಾ, ಯಾರೋ ಬಂದರೆ ಒಳಗೆ ಕರಿ ಅಂತ ಅರ್ಥ. ಸೊ ಮೂರು ಚಾನ್ಸ್ ಇದೆ ಅಂತ. ಬರೀ ಇದೆ ಅಂತ ಹೇಳಿಬಿಟ್ರೆ ನಾವು ಕರ್ತವ್ಯನೂ ಆಗಬಹುದು, ನಿಷೇಧನೂ ಆಗಬಹುದು, ಉದಾಸೀನೂ ಆಗಬಹುದು, ಅರ್ಥ ಆಯ್ತಾ? ಈಗ ಸೊ ಆಂಬಿಗಸ್ ಆಗಿಬಿಡುತ್ತೆ. ಇಷ್ಟೆಲ್ಲ ಸೂತ್ರಕ್ಕೆ ಆಂಬಿಗ್ಯೂಟಿ ಅರ್ಥ ಮಾಡೋದು ಹೊಟ್ಟಿಲ್ಲ ನಾವು. ಏನು ಬೇಕು ಅದಕ್ಕೀಗ? ಅಸರ್ಷನ್ ಬೇಕು. ಅದು ಬರ್ಬೇಕಾದ್ರೆ ಏನಾಗಬೇಕು? ಕರ್ತವ್ಯ ಅಂತ ಸೇರಿಸ್ಬೇಕು, ಬೇರೆ ಸೇರಿಸ್ಬಾರ್ದು. ಅತ್ರ ಐಕೇ ಚೋದಯಂತಿ ಸಿದ್ಧೈವರನು ಬ್ರಹ್ಮ ಜಿಜ್ಞಾಸ ಅಥಾತೋ ಧರ್ಮ ಜಿಜ್ಞಾಸ ಇತಿ ಸಕಲ ವೇದಾರ್ಥ ವಿಚಾರಸ್ಯ ಉಚಿತತ್ವಾತ್ ಬ್ರಹ್ಮಜ್ಞಾನಸ್ಯ ಚೋದನಾರಕ್ಷಣತ್ವೇನ ಧರ್ಮಸ್ವರೂಪತ್ವಾತ್ ಅಭ್ಯಧಿಕಾ ಶಂಕಾ ಅಭಾವಾದಿತಿ. ಅಲ್ಲಿಗೆ ಅದ್ರ ಪ್ರಶ್ನೆ ಕೇಳ್ತಾನೆ ಈಗ. ಅಲ್ಲರಿ, ಅದೇನು ದೊಡ್ಡ ಹೇಳೋ ವಿಷಯ ಅಲ್ಲ, ಅದು ಸಿದ್ಧ ಆಗೋಗ್ಬಿಟ್ಟಿದೆ ಆಗಲೇನೆ ಅಂಥೇಳಿ ಬೇರೆ ಅರ್ಥ ಮಾಡಬೇಕು ಅಂತಾನೆ. ಅದಾಗಿಲ್ಲ ಅಂತ ತೋರಿಸ್ಕೊಡ್ತಾರೆ. ಅದು ನಾಳೆ ಕಂಟಿನ್ಯೂ ಮಾಡೋಣ. ಮೊದಲೇ ಹೇಳಿದಂತೆ ಅವತ್ತಿದ್ದವತ್ತಿಗೆ ಅದರ ಓದ್ಕೋಬೇಕು. ಓದ್ಕೋಬಿಟ್ರೆ ಸ್ವಲ್ಪ ಕೆಲವು ಪದಗಳು ಜ್ಞಾಪಕ ಉಳಿಯುತ್ತೆ, ಕೆಲವು ವಿಷಯ ಜ್ಞಾಪಕ ಉಳಿಯುತ್ತೆ, ಕೆಲವೆಲ್ಲ ಎಲ್ಲಾದ್ರು ಗೊತ್ತಾಗೋದು. ಚತುರ್ಥಿ ಮಾಡೋದೆಲ್ಲ ಷಷ್ಠಿ ಮಾಡೋಕೆ ಅಟ್ಟಾರು ಗೊತ್ತಾಗುತ್ತೆ. ಕೊನೆ ಪಕ್ಷ ಯಾವುದೋ ಜ್ಯೋತಿಷಿ ಕೇಳಕ್ ಹೋಗಿರ್ತಾರೆ, ಎಲ್ಲ ವಿಷಯ ಏನಂತ ಕೇಳ್ತಾರೆ ಇವ್ರು, ಏನು ಹೇಳಕ್ಕೆ ಅದೆಲ್ಲ ಮಾಡ್ಬೇಕಂತಾರೆ ಬೇಡ ಅಂತ ಅಷ್ಟು ಹೇಳುತ್ತಾರೆ. ಇವ್ರಿಗೆಲ್ಲ ಏನು ಗೊತ್ತಾಗೋದಿಲ್ಲ, ಇವ್ರು ತೀರ್ಮಾನ ಬೇಕು ಅವ್ರಿಗೆ ಅಷ್ಟೇನೆ. ಏನಂದ್ರಪ್ಪ ಕೇಳ್ಕೊಂಬಂದಿದ್ದಕ್ಕೆ ಅವ್ರು ಪುಸ್ತಕ ತೆಗೆದ್ರು ಓದಿದ್ರು ಅವೆಲ್ಲ ಹೇಳೋದಿಲ್ಲ, ಏನು ಹೇಳ್ತಾನೆ ಆಗಬಹುದು ಇಲ್ಲ ಅಂದ್ಬಿಟ್ಟು ಅಷ್ಟೇ, ಇನ್ನೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಅದ್ರ ಬೇಕಿಲ್ಲ ತಿಳಿತಾ, ನಮಗೆ ಜ್ಯೋತಿಷ್ ಬಗ್ಗೆ ಮೆಡಿಕಲ್ ಡಾಕ್ಟರ್ ವಿಷಯದ ಬಗ್ಗೆ ಏನಾಗಲ್ಲ, ನಾವು ಫೀಲ್ಡ್ ಅಲ್ಲ ಅದು, ಅದಕ್ಕೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ರಿಸಲ್ಟ್ ಮಾತ್ರ. ಅದಕ್ಕೆ ಅರ್ಥಾರು ತಿಳ್ಕೊಂಡ್ರು ಕೂಡ ಭಾಳ ಅನುಕೂಲ ಆಯ್ತು. ಯಾರು ಇಷ್ಟು ಕೇಳಿ ಓದಿದಕ್ಕೆ ಏನಪ್ಪ ಉಪಯೋಗ, ಬ್ರಹ್ಮ ಜಿಜ್ಞಾಸನ ಚತುರ್ಥಿ ಬಿಡಿಸ್ಬೇಕು ಷಷ್ಠಿ ಬಿಡಿಸ್ಬೇಕು ಅಂತ ಕರೆಯ ಸಿದ್ಧಾಂತ ಮಾಡಿದ್ರು ಅಂದರೆ ಏನಂತ, ಎರಡು ಬಿಡಿಸೋಕೆ ಬರ್ತಿತ್ತು, ಚತುರ್ಥಿ ಬಿಡಿಸ್ಬೇಕಾದ್ರೆ ಏನಾಗಿರ್ಬೇಕದು, ಏನಂತ ತೋರಿಸ್ಬೇಕು ಅದಕ್ಕೆ, ಯೂಪಾಯ ದಾರು ಯೂಪ ದಾರು ಇತ್ಯಾದಿ ಪ್ರಸಂಗದೊಳಗೆ. ಅದೇ ಟ್ರಾನ್ಸ್ಫಾರ್ಮ್ ಆಗೋ ಪ್ರಸಂಗ ಬಂದರೆ ದಾರು ಯೂಪ ಆಗೋದ್ರಿಂದ ಯೂಪ ದಾರು ಯೂಪಾಯ ದಾರು ಅಂತ ಬಿಡಿಸ್ಬೇಕು, ಇಲ್ಲಿ ಹಾಗಾಗೋದಿಲ್ಲ, ಅದು ಏನಂತ ಬಿಡಿಸ್ಬೇಕು, ಇಲ್ಲಿ ಷಷ್ಠಿನೇ ಬಿಡಿಸ್ಬೇಕು ಅಂತ ಹೇಳಿ. ಷಷ್ಠಿ ಬಿಡಿಸಿದ ಮೇಲೆ ಮತ್ತೊಂದು ಪ್ರಶ್ನೆ ಬಂತು, ಷಷ್ಠಿ ಕರ್ಮಣ್ಯ ಷಷ್ಠಿ ಯಾವ ಷಷ್ಠಿ ಆಗುತ್ತೋ ಅಂತ ಕೇಳಿದರೆ ಕರ್ಮಣ್ಯ ಷಷ್ಠಿನೇ ಆಗಬೇಕು. ಹೇಗೆ ಜಿಜ್ಞಾಸ ಮಾಡೋಕೆ ಕೊಟ್ಟ ಆಬ್ಜೆಕ್ಟ್ ನಮಗೆ ಬೇಕು, ಆದ್ದರಿಂದ ಅದೆಲ್ಲ ಒಂದೊಂದು ಸ್ಟೆಪ್ ತಿಳ್ಕೊಂಡ್ಬಿಟ್ರೆ ಅವಾಗ ಸಂಸ್ಕೃತ ಅರ್ಥ ಆಗುತ್ತೆ. ಸ್ವಲ್ಪ ವಿಷಯ ಗೊತ್ತಾಗ್ಬಿಟ್ರೆ ಏನಾಗುತ್ತಾಗ, ವಿಷಯ ಗೊತ್ತಾಗ್ಬಿಟ್ಟು ಅಡ್ಜಸ್ಟ್ ಮಾಡಲು ಒಂದಕ್ಕೆ ಬರುತ್ತೆ, ವಿಷಯರು ಗೊತ್ತಿಲ್ಲ ಭಾಷೆಯೂ ಗೊತ್ತಿಲ್ಲ ಏನಾಗುತ್ತಾಗ ಪೂರ್ತಿ ಅತಂತ್ರ ಆಗ್ಬಿಡುತ್ತೆ, ಹಾಗಾಗಬಾರ್ದು. ಆಮೇಲೆ ನಾರಾಯಣಂ ನಿಖಿಲ ಪೂರ್ಣ ಗುಣಾರಣ ಮುಖ್ಯ ಸೂರ್ಯ, ಅದೇ ಅದಕ್ಕೆಲ್ಲ ಗೊತ್ತಿಲ್ಲದ್ದು ಕೇಳ್ತಿರ ನಾನು, ಗೊತ್ತಿಲ್ಲದವ್ರು ಏನು ಮಾಡ್ಬೇಕು ಅಂದ್ರೆ ಇಷ್ಟು ತಿಳ್ಕೋಬೇಕು. ಅದೆಲ್ಲ ಗೊತ್ತಿದ್ರೆ ಪೂರ್ತಿ ಅರ್ಥ ಆಗುತ್ತೆ. ಈ ಪೂರ್ತಿ ಅರ್ಥ ಆಗೋದಿಲ್ಲ, ಎಷ್ಟು ಅರ್ಥ ಆಗ್ಬೇಕು, ಈಗ ಸ್ವಲ್ಪ ಅರ್ಥ ಆಗುತ್ತೆ. ನಿಮಗೆ ಸ್ವೀಟ್ ಮಾಡಕ್ಕೆ ಬರದೆ ಹೋದ್ರೂ ಕೂಡ ಯಾವ ಸ್ವೀಟ್ ಅಂತ ಹೇಳಕ್ಕಾರ ಬರ್ಬೇಕಲ್ಲ, ಆ ಸ್ವೀಟ್ ಮಾಡಕ್ಕೆ ಬಂದ್ರೆ ಅಡುಗೆವರೇ ಆಗಿಬಿಡ್ತಾರೆ, ಯೋಚನೆ ಇಲ್ಲ. ಆದ್ರೆ ಊಟ ಮಾಡಕ್ಕೆ ಬರೋಕ್ಕೆ ಏನಾಗಬೇಕು, ಸ್ವೀಟ್ ಹೆಸರಾದ್ರೂ ಗೊತ್ತಿರ್ಬೇಕು ಮನೆಗೆ, ಅಷ್ಟರ ಮಟ್ಟಿಗಾರ ಓದ್ಬೇಕು. ಇದೆಲ್ಲ ಯಾತಕ್ಕೆ ಎಷ್ಟು ಕಷ್ಟ ಅಂತ ಹೇಳೋದಕ್ಕೂ ಗೊತ್ತಾಗುತ್ತೆ. ಆಗ ಓ ಇಷ್ಟೆಲ್ಲ ಪೂರ್ತಿ ಗೊತ್ತಿದೆ ಅಂದರೆ ಭಾರಿ ಇದು, ಭಾರಿ ಕ್ರಮ ಪಡಬೇಕು ನಾವು, ಭಾರಿ ಭಾಳ ಹಿಂದಿದ್ದೇವೆ ಅಂತ ಅರ್ಥ ಆಗುತ್ತೆ. ಸರ್ವೇಶ್ವರಂ ಗುರುಮದೇಶ ಋತಂ ಪ್ರಣಮ್ಯ ವಕ್ಷಾಮಿ ಋಗರ್ಥ ಬತಿ ತುಷ್ಟಿಕರಂ ತದಸ್ಯ. ಯಾವುದೀಗ 316 ಯಚ್ಚಿದ್ಧಿ ಯತ್ರ ಮಂಥಾ ವಿಬದ್ಧತೆ ರಶ್ಮೀನ್ ಯಮಿತವಾ ಇವ ಉಲೂಖಲ ಸುತಾನಾಂ ಅವೇದ್ವಿಂದ್ರ ಜಲ್ಗುಲಃ. ಮಂಥರಶ್ಮೀನ್ ಅಶ್ವರಶ್ಮೀನ್ ಯಥಾಯತ್ರ ನಿಬದ್ಧತೆ ರಶ್ಮಯೋ ಅನ್ಯತ್ರ ನಾಡ್ಯಶ್ಚ. ಯತ್ರ ಮಂಥಾಂ ವಿಬದ್ಧತೆ ರಶ್ಮೀನ್ ಯಮಿತವಾ ಇವ. ಇವಾಗ ಕುದುರೆಗಳ ಹಗ್ಗವನ್ನು ಏನು ಮಾಡ್ತಾರೆ, ಒಂದು ಕಡೆ ಗಟ್ಟಿ ಹಿಡಿತಾರೆ ಕಟ್ಟಿಬಿಟ್ಟು. ಆ ರೀತಿ ನಮ್ಮ ಮನಸ್ಸು ಏನಾಗಬೇಕೀಗ, ನಿನ್ನ ಕಡೆಗೆ ನೆಟ್ಟು ಬಿಡಬೇಕು, ಬೇರೆ ಕಡೆ ಏನಾಗಬಾರ್ದು, ಪೂರ್ತಿ ನಿಯಂತ್ರಿತವಾಗಿ ಬರಬೇಕು. ಹಿಂದೆ ಹೇಳಿದರು ಮನಸ್ಸು ದೇವರಲ್ಲಿ ತೊಡಗಿಸ್ಬೇಕು, ಅದೇ ದೊಡ್ಡ ಯಜ್ಞ. ಸೋಮರಸ ಅಂದ್ರೆ ಅದೇ ಸೋಮ ಅಂತ ಹೇಳಿದರೆ ಸೋಮ ಅಭಿಮಾನಿ ದೇವತೆ, ಚಂದ್ರ ಚಂದ್ರ ಮನೋನಿಯಾಮಕ ಮನೋ ಅಭಿಮಾನಿ ದೇವತೆ. ಆದ್ದರಿಂದ ಸೋಮರಸ ಕೊಡೋದು ಅಂದರೆ ಮನಸ್ಸನ್ನು ಕೊಡೋದು, ಧ್ಯಾನ ಮಾಡೋದು ಅಂತ ಅರ್ಥ ಅಂತ ಹೇಳಿದರು. ಮತ್ತು ಇಲ್ಲಿ ಕಟ್ಟಬೇಕು ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ ಅದೇನೆ, ಹಗ್ಗ ಎಷ್ಟೇ ಕುದುರೆಗಳಿದ್ದು ಎಲ್ಲ ಹಗ್ಗರು ಸೇರಿಸ್ಬಿಟ್ಟು ಏನು ಮಾಡಿಬಿಡ್ತಾರೆ, ಫುಲ್ ಕಂಟ್ರೋಲ್ ಮಾಡ್ತಾರೆ. ಆ ರೀತಿ ಮನಸ್ಸು ಕಂಟ್ರೋಲ್ ಆಗಬೇಕು. 5 ಇಂದ್ರಿಯ ಇದೆ ಈಗ, 5 ಕುದುರೆಗಳೆಲ್ಲ ಏನವು ಇಂದ್ರಿಯಗಳು, ಅದಕ್ಕೆ ಹಗ್ಗ ಯಾವುದು ಮನಸ್ಸು, ಅದನ್ನು ಕಟ್ಟಬೇಕಲ್ಲ. ಯತ್ರ ಮಂಥ ವಿಬದ್ಧತೆ ರಶ್ಮಿನ್ ಯಮಿತವಾ ಇವ ಉರುಖಲ ಸುತಾನಾಂ ಅವೇದ್ವಿಂದ್ರ ಜಲ್ಗುಲಃ. ಮಂಥರಶ್ಮೀನ್ ಅಶ್ವರಶ್ಮೀನ್, ಮಂಥರಶ್ಮಿಗಳು ಅಂದರೆ ಅಶ್ವದ ಹಗ್ಗಗಳು, ರಶ್ಮಿ ಅಂದರೆ ಹಗ್ಗ. ಯಥಾ ಯತ್ರ ವಿಬದ್ಧತೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತಾರಲ್ಲ, ರಶ್ಮೆಯೋ ಅನ್ಯತ್ರ ನಾಡ್ಯಶ್ಚ. ಅಲ್ಲಿ ರಶ್ಮಿಗಳು ಅಂದರೆ ಹಗ್ಗಗಳು, ಇಲ್ಲಿ ನಾಡಿಗಳು. ಮನಸ್ಸಿನ ಎಲ್ಲ ಚಿಂತನೆಗಳು ಎಲ್ಲಿ ಹೋಗಬೇಕು, ದೇವರ ಕಡೆಗೆ ಹೋಗಬೇಕು, ಆ ರೀತಿ ಮಾಡು ಅಂತ ಕೇಳ್ತಾರೆ. ಯಚ್ಚಿದ್ಧಿತ್ವಂ ಗೃಹೇ ಗೃಹ ಉಲೂಖಲಕ ಯುಜ್ಯಸೆ ಇಹ ದ್ಯುಮತ್ತಮಂ ವದ ಜಯತಾವಿವ ದುಂದುಭಿಹಿ. ಯಚ್ಚಿದ್ಧಿತ್ವಂ ಗೃಹೇ ಗೃಹೇ ಉಲೂಖಲಕ ಯುಜ್ಯಸೆ ಇಹ ದ್ಯುಮತ್ತಮಂ ವದ ಜಯತಾಂ ಇವ ದುಂದುಭಿಹಿ. ಯಸ್ಮಾತ್ ಯುಕ್ತೋ ಗೃಹೇ ಗೃಹೇ ದೇಹೇ ದೇಹೇ ಅಥವಾ ತೇನ ದ್ಯುಮಂತ್ ದ್ಯುಂದುಭಿ ವದ್ವದ. ಪೃಥಿವೀ ದೇವತಾ ತಸ್ಯ ತದ್ಗತೋ ವಾ ಸ್ವಯಂ ಹರಿಹಿ ಸೋಮಾಮಾತ್ಯು ಅಪರೋ ದೇವೋ ವನಸ್ಪತಿ ರೀತಿರಿತಃ ಸೋಮಾವಾ ತದ್ಗ ವಿಷ್ಣುರ್ವಾ ಶ್ರುತಃ ಫಲಕ ದೇವತಾ ವೃಕ್ಷಾಣಾಮಪಿ ಸರ್ವೇಷಾಂ ಅತಃ. ಅಲ್ಲಿ ಹೇಳ್ತಾರೆ ಯಚ್ಚಿದ್ಧಿತ್ವಂ ಗೇಹೇ ಗೃಹೇ ಗೃಹೇ ಉಲೂಖಲಕ ಯುಜ್ಯಸೆ ಯಸ್ಮಾದ್ಯುಕ್ತೋ ಗೃಹೇ ಗೃಹೇ ದೇಹೇ ದೇಹೇ ಮನೆ ಮನೆಗಳಲ್ಲೂ ಕೂಡ ಅಂತ ಗೃಹೇ ಗೃಹೇ ಶಬ್ದಕ್ಕೆ ಅರ್ಥ. ಈ ಅಧ್ಯಾತ್ಮ ಅರ್ಥ ಏನಂದರೆ ದೇಹೇ ದೇಹೇ ಅಂತ. ಪ್ರತಿ ದೇಹ ಎಷ್ಟೇ ದೇಹ ಕೊಡಲಿ, ನನ್ನ ಮನಸ್ಸು ಮಾತ್ರ ಎಲ್ಲಿರಬೇಕು, ನಿನ್ನ ಕಡೆಗೆ ಇರಬೇಕು. ಯಾವ ಜನ್ಮ ಜನ್ಮ ಜನ್ಮದಲ್ಲಿ ಕೊಡುಕಂಡೆ ಹರಿ ಅಂತಾರಲ್ಲ ಆತ, ಯಾವುದೇ ಜನ್ಮ ಬರಲಿ ಪ್ರತಿ ಮನೆಯಲ್ಲೂ ಕೂಡ ನಿಯಂತ್ರಣ ಮಾಡಿಕೊಂಡು ಅಶ್ವಾದಿಗಳನ್ನು ಹೇಗೆ ನಿಯಂತ್ರಿಸಬೇಕು. ಆ ರೀತಿಯಲ್ಲಿ ಯಾವ ದೇಹದಲ್ಲಿದ್ದರೂ ಕೂಡ ಅದು ಮನಸ್ಸು ಯಾವಾಗಲೂ ಎಲ್ಲಿರಬೇಕು, ನಿನ್ನ ಕಡೆಯೇ ಇರಬೇಕು. ದೇಹೇಥವಾ ತೇನ ದ್ಯುವದ್ಯುಂದು ಭೀಮತ್ವದ ಅರಿಯಿರಲಿ. ಮುಂದೆ ನಾಡು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಕಮಲಾ.